ஸ்ரீகுருப்போ நம. ஹரி ஓம். அஜான திமிரச்சேதம் புத்திசம்பத் பிரதாயகம் விஜான விமலம் சாந்தம் விஜயாக்கிய குரும் பஜே. ஸ்ரீகுருப்போ நம. ஹரி ஓம். நரபதி நரரு ಅಂದರೆ ವಿಶೇಷವಾಗಿರತಕ್ಕಂಥ ನಾರೆಲ್ಲ ನಮ್ಮೆಲ್ಲರಿಗೆ ಪತಿ ನರಪತಿ. ನರ ಅಂದರೆ ಶೇಷದೇವರು, ಅವರ ಆವೇಶ ಇರತಕ್ಕಂಥ ಅರ್ಜುನ ಅಲ್ಲ ಅವರಿಗೆಲ್ಲ ಕೂಡ ಪತಿ ಅಲ್ಲ. ಅದಕ್ಕೆ ನಮಗೆಂದು ವಿಶೇಷವಾಗಿ ಇದಾಗುತ್ತೆ ಅಂದರೆ ಶೇಷದೇವರು ಇಂದ್ರದೇವರು ಎಲ್ಲ ನಮ್ಮೊಳಗೆ ಇದ್ದಾರೆ, ಅವರಿಗೆ ಪತಿ ಅಂದರೆ ನಮ್ಮ ಮನೋಭಿಮಾನಿಗಳವರು, ಅವರ ಮೂಲಕ ನಮ್ಮ ಕಾರ್ಯ ನಡೆಸುವವ. ನಂತರ ಹೇಳ್ತಾ ಇದ್ದಾರೆ ಮಹಾನರಕ ಭಂಜನ, ಮಹಾನರಕವನ್ನು ತಪ್ಪಿಸ್ತಾನಂತೆ. ಮಹಾನರಕ ಯಾವುದು? ದೇವರ ಮರವೇ ದೊಡ್ಡ ನರಕ, ದೇವರ ಮರವಕ್ಕಿಂತ ಯಾವ ನರಕ ಇಲ್ಲ. ಎಂಥ ಮರು ಅಂದರೆ ಈಗ ದೇವರು 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 ಅಂತ ನೆನಪಿರುತ್ತೆ, ಆದರೆ ಆ ದೇವರ ನೆನಪಿನಲ್ಲಿ ಫೈನ್ ಟ್ಯೂನಿಂಗ್ ಬೇಕು. ಏನಂತ ಇದನ್ನೇ ಹೇಳುತ್ತಾರೆ, ದೇವರ ನೆನಪೇ ಇದೆ, ದೇವರನ್ನೇ ನೆನೀತಾ ಇದ್ದೇವೆ, ಎಲ್ಲ ಬಿಟ್ಟಿದ್ದೇವೆ, ದೇವರ ನೆನಪೇ ಇದೆ. ಆದರೆ ಆ ದೇವರ ನೆನಪು ಬರುವಾಗ ನೆನೆದವ ನಾ ಅಂತ ಬಂತು ಅಂದರೆ ಸರ್ವತ್ರ ಹರಿಯ ಸ್ವಾತಂತ್ರ್ಯ ಚಿಂತನ, ನಮ್ಮ ಅಸ್ವಾತಂತ್ರ್ಯ ಚಿಂತನ ಇಲ್ಲದಿದ್ರೆ ಅದು ಮಹಾನರಕ, ಅದು ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಹೌದಾ ಅಲ್ವಾ ಹೇಳಿ. ಯಾಕೆಂದ್ರೆ ದೇವರಲ್ಲೇ ಮನಸ್ಸಿಟ್ಟದ್ದು ಅದು ದೇವರೇ ಇಡುವಂತೆ ಮಾಡಿದಾಗ ನಾನಿಟ್ಟೆ ಅಂದರೆ ದೇವರ ಸ್ವಾತಂತ್ರ್ಯ ಕದ್ದಂತಾಯಿತು. ದೇವರ ಸ್ವಾತಂತ್ರ್ಯ ಕದಿಯೋದು ಅಂದ್ರೂ ನಾನೇ ದೇವರು ಅಂದ್ರೂ ಒಂದೇ. ಹಾಗಾದರೆ ಹೆಜ್ಜೆ ಹೆಜ್ಜೆಗೂ ಮತ್ತು ಮಾಡಿದ್ದೇನು, ದೇವರಲ್ಲೇ ಮನಸ್ಸಿಟ್ಟದ್ದು. ಆದರೆ ದೇವರಲ್ಲಿ ಮನಸ್ಸಿಡುವಾಗ ನಾನೇ ಇಟ್ಟೆ ಅಂತ ಅಂದುಕೊಂಡ್ರೆ ನಾನೇ ದೇವರು ಒಂದು ಪಾಪ ಬಂತಲ್ಲ. ಮತ್ತೆ ದೇವರಿಗೆ ನಾವು ಸುಮುಖರೋ ವಿಮುಖರೋ? ವಿಮುಖರೇ ಆಗ್ತೀವಿ. ಅದರಿಂದ ಅದಕ್ಕಿಂತ ಮಹಾನರಕ ಇನ್ಯಾವುದಿಲ್ಲ. ಇದು ಒಳಗೆ ಸದಾ ನಮ್ಮಲ್ಲಿ ಬರಬೇಕು. ಹೇಗೆ ಅಂದರೆ ಒಂದು ಕರ್ಮ ಅದು ಆಚಮನ ಆಗಲಿ ಒಂದು ಹೆಜ್ಜೆ ಹಾಕೋದಾಗಲಿ ಅವ ಮಾಡಿಸಿದ ಅಂತ ಬಂತ ದೊಡ್ಡ ಯಜ್ಞದ ಫಲ. ದೊಡ್ಡ ಯಜ್ಞದ ಫಲ ಅಷ್ಟೇ ಅಲ್ಲ, ನಾನಾ ಜನ್ಮಗಳು ನೀಚ ಜನ್ಮಗಳನ್ನು ಕತ್ತರಿಸಿ ಹಾಕುತ್ತೆ. ಒಂದು ಹೆಜ್ಜೆ ಶ್ರೀಹರಿ ಇಡಿಸಿದ ಅಂತ ಇಟ್ಟರೆ, ಅದೇ ಹೆಜ್ಜೆ ನಾ ಇಟ್ಟೆ ಅಂತ ಇಟ್ಟರೆ, ಅದೇ ಹೆಜ್ಜೆ ಸಾವಿರಾರು ಅಸಂಖ್ಯಾತ ಜನ್ಮಗಳು ಬರಲಿಕ್ಕೆ ಕಾರಣ ಆಗುತ್ತೆ, ನರಕಕ್ಕೆ ಕಾರಣ ಆಗುತ್ತೆ. ಅದೇ ವರಮಹಾಲಕ್ಷ್ಮಿ ವ್ರತ, ಅದೇ ಸತ್ಯನಾರಾಯಣ ವ್ರತ, ದೇವರ ಪೂಜಾ ಅಂತ ಮಾಡಿದ್ದೆ ದೇವರು ಮಾಡಿಸಿದ್ದನ್ನ ನಾ ಮಾಡಿದೆ ಅಂತಂದುಕೊಂಡ್ರೆ ಅವಾಗೇನಾಗುತ್ತೆ, ಎಲ್ಲ ಕಡೆ ನಾ ಮಾಡಿದೆ ಅಂತ ಬಂದ ಕೂಡಲೇ ನಾನೇ ದೇವರು ಎಂಬುದೇ ಬರುತ್ತಲ್ಲಿ. ಅವಾಗ ದೇವರ ಪೂಜಾ ಮಾಡಿ ದೇವರ ಬೈದ ಫಲ ಮಹಾನರಕಕ್ಕೆ ಹೋಗ್ಬಿಡುತ್ತೇವೆ ಎಲ್ಲ ಅಷ್ಟೇ. ಇದನ್ನೇ ಅರಣ್ಯಕಾಚಾರ್ಯ ಹೇಳಿದರು. ಆಚಮನ, ಸ್ನಾನ, ಸಂಧ್ಯಾ, ಪೂಜಾ, ವ್ಯಾಖ್ಯಾನ, ಧ್ಯಾನ, ಅರ್ಚನಾದಿ ಯತ್ ಕ್ರಿಯತೆ ತತ್ ಸರ್ವಮಪಿ, ಎಲ್ಲವೂ ಕೂಡ ಏನಾಗುತ್ತೆ, ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಅಪಾದಕಮೇವ ಭವತಿ. ಅಸಂಖ್ಯಾತ ಶರೀರಗಳು ಇಂದ್ರಿಯ ಎಲ್ಲ ಬಂಧನಕ್ಕೆ ಕಾರಣ ಆಗುತ್ತೆ. ನಾವು ಹೊರಟದ್ದು ಮೋಕ್ಷಕ್ಕೆ ಅಂತ ಹೇಳಿ ಅಂದರೆ ಬಿಡಿಸಿಕೋಬೇಕು ಅಂತ ಹೊರಟವರು ಇನ್ನಷ್ಟು ಹಚ್ಚಿಕೊಂಡಾಗುತ್ತೆ. ಯಾವಾಗ ದೇವರ ಸ್ವಾತಂತ್ರ್ಯ ಚಿಂತನೆ, ನಾನಾಗಿ ಏನು ಮಾಡಲಾರೆ ಎಂಬ ಚಿಂತನೆ ಹೆಜ್ಜೆ ಹೆಜ್ಜೆಗೂ ಬಾರದಿದ್ರೆ, ಅಲ್ಲರಿ ಎಲ್ಲ ಬರ್ತಾ ಇಲ್ಲ, ಎಲ್ಲ ಬರ್ತಾ ಇಲ್ಲ, ಕೆಲವೆಲ್ಲ ಹೋಗಿಬಿಡ್ತಾ ಇವೆ, ಎಲ್ಲ ದಿನಕ್ಕೊಮ್ಮೆ ಬರ್ತಾ ಇದೆ, ಏನ್ ಮಾಡಲಿ, ಮಿಕ್ಕದ್ದಕ್ಕೆಲ್ಲ ರಿವರ್ಸ್ ಫಲ, ಇದಕ್ಕೊಂದಕ್ಕೆ ಸರಿಯಾಗುತ್ತೆ. ಹಾಗಾದ್ರೆ ಮಾಡಿದ್ದಕ್ಕೆಲ್ಲ ಬರಬೇಕಾ? ಕಂಪಲ್ಸರಿ ನೆನಪಿಟ್ಟುಕೊಂಡು ಮಾಡಲೇಬೇಕಾಗುತ್ತೆ. ಅಲ್ಲ ರೀ, ದೇವರೆಲ್ಲ ನೆನಪು ಕೊಡಬೇಕಾಗಿದ್ದು. ಮತ್ತೆ ಅದೇ ದೇವರು ನಾಳೆ ಬೆಳಿಗ್ಗೆ ಟ್ರೈನೋ ಬಸ್ಸು ರಿಸರ್ವೇಶನ್ ಫ್ಲೈಟೋ ರಿಸರ್ವೇಷನ್ ಆಗಿದೆ ಅವಾಗೂ ಹೀಗೆ ಇರ್ತೀರಾ? ದೇವರು ನೆನಪು ಕೊಟ್ರೆ ಕೊಳ್ಳಿ, ಇಲ್ಲ ಇಲ್ಲ ಮಲ್ಕೊಂತೀರಾ? ಅಲಾರಂ ಇಟ್ಟು ಪಕ್ಕದವ್ರಿಗೆ ಹೇಳಿ ಎಲ್ಲ ಹೇಳಿ ಮಾಡ್ತಿರಲ್ಲ? ಅದೇ ದೇವರು ಮಾಡಿಸಿದ್ನಲ್ಲ, ಇದೇ ದೇವರೇ ನಿಮ್ಮಿಂದ ನೆನಪಿಗೆ ಪ್ರಯತ್ನ ಮಾಡಿಸ್ತಾರೆ. ಹಾಗಾದರೆ ಬರೀ ಕರ್ಮಗಳು ಏನು, ಸ್ನಾನ ಆಚಮನ ಮೊದಲಾದ ನಾನಾ ದಾನಗಳು ಮಾಡುವುದರಲ್ಲೇ ತಾತ್ಪರ್ಯ ಅಲ್ಲ. ವೇದೋಕ್ತ ಕರ್ಮಾನುಷ್ಠಾನ ಮಾಡಲೇಬೇಕು. ಮಾಡುವ ಕಾಲಕ್ಕೆ ಈ ಭಾವನೆ ಇತ್ತಾ ಇಲ್ಲ ಅಂತ ನೋಡಿಕೊಳ್ಳಿ. ಯಾವುದು? ಹರಿಯೇ ಮಾಡಿಸ್ತಾ ಇದ್ದಾನೆ, ನನ್ನಿಂದ ಮಾಡಿಸ್ತಾ ಇದ್ದಾನೆ. ನಾ ಮಾಡಿದೆ, ಅವನು ಮಾಡಿಸಿದರೆ, ನಾನಾಗಿ ಮಾಡಲಾರೆ. ಇದು ಹೆಜ್ಜೆ ಹೆಜ್ಜೆಗೂ ಬರ್ತಾ ಇದೆಯಾ ಇಲ್ವಾ ಅಂತ ಇವತ್ತಿನ ದಿನ ಚಿಂತನೆ ಮಾಡೋಣ. ರಾತ್ರಿ ಮಲಗುವ ಮುಂದೆ ನೋಡೋಣ, ಎಷ್ಟು ಕಾಲ ಬಂತು, ಯಾವಾಗ ಯಾವಾಗ ಬಂತು, ಬಂದಿಲ್ಲ ನೋಡಿಕೊಂಡು ಮಾರನೇ ದಿನ ಬರದೋ ಫೋನ್ ಮಾಡಿ ಏನು ಮಾಡ್ತಿರೋ ಗೊತ್ತಿಲ್ಲ. ಮಾರನೇ ದಿನ ಬಂದಿರಬೇಕು, ಮ್ಯಾಕ್ಸಿಮಮ್ ಬಂದಿರಬೇಕು. ಹಾಗೆ ಇದನ್ನ ಸಾಧನ ಅಂತ ಕರೀತಾರೆ. ಯಾವುದು ಬಿಚ್ಚಿ ಹೋಗ್ತಾ ಇರುತ್ತೋ ಹಿಡಿದು ಬರೋದೇ ಸಾಧನೆ. ಮತ್ತದಲ್ಲದೆ ಬರೀ ಒಣ ಇತ್ತಂದೆ ಅತ್ತಂದೆ ಇತ್ತೊಳದೆ ಅದಿಟ್ಟೆ ಆರತಿ ಮಾಡಿದೆ, ಇದಾ ಸಾಧನೆ? ಹೊರಗಿನ ಕರ್ಮಕಾಂಡ ಒಳಗಿನ ದೇವರ ನೆನಪಿಗೆ ಕಾರಣ ಆದಾಗ ಮಾತ್ರ ಸಾಧನೆ. ಇಲ್ಲದಿದ್ದರೆ ಸಮಯೇವಹಿ ಕೇವಲ ವಣಾಶ್ರಮ ಪಟ್ಟಂತ ಆಗುತ್ತೆ. ಹಾಗಂತ ಬಿಡಬೇಡಿ, ಮಾಡ್ತಾ ಇರಿ. ಮಾಡುವ ಕಾಲಕ್ಕೆ ನೆನಪು ಜಾಸ್ತಿ ಆಗಬೇಕು. ಆವಾಗ ಪ್ರಶ್ನೆ, ಕೊಡೋ ದೇವರೇ ಕೊಡಬೇಕಲ್ಲ? ಆ ದೇವರೇ ಈಗ ಚೂರು ಕೊಡ್ತಾ ಇದ್ದಾನೆ. ಸತತ ಬರಲಿಕ್ಕೆ ದೇವರ ನೆನಪು ಯಾಕೆ ಕೊಡ್ತಾ ಇಲ್ಲ ದೇವರು ಅಂದ್ರೆ, ಏನೋ ಅಡ್ಡಿ ಕೂತಿದೆ. ಆ ಅಡ್ಡಿ ಹೋಗಬೇಕು ಅಂತ ಈ ಚೂರು ದೇವರು ನೆನಪು ಕೊಟ್ಟಾಗ ಅವನನ್ನ ಅಡ್ಡಿ ತೆಗೆಯೋ ಅಂತ ಪ್ರಾರ್ಥನೆ ಮಾಡಿದರೆ ಸ್ವಾಮಿ ಆ ಅಡ್ಡಿಯನ್ನು ತೆಗೆಸಿ ದಿನೇ ಅವನ ನೆನಪು ಜಾಸ್ತಿ ಮಾಡ್ತಾ ಬರ್ತಾನೆ. ಅವಾಗ ನಮಗೆ ಈ ಸಾಧನೆ ಮುಖ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಏನು ಮಾಡಿದರೇನು, ಕೇಳಿದರೇನು, ಓದಿದರೇನು, ದಿನದಿನದಿ ಶ್ರೀಹರಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಮಾಡುವ ಕಾಲಕ್ಕೆಲ್ಲ ಬಾರದಿದ್ದರೆ ಅವನ ಸಾಧಕ ಅಂತ ಕರಿಬೇಕು. ಹೌದಾನೆ? ಹಾಗಾದರೆ ಇವತ್ತು ಒಳ್ಳೆ ವಿಚಾರ ಗೊತ್ತಾಯ್ತಾ? ಗೊತ್ತಾಗಿತ್ತು, ಹೊತ್ತು ಗೊತ್ತಾಗಿಲ್ಲ. ಹೊತ್ತು ಏನದು? ಇವತ್ತಿಂದ ಕಂಪಲ್ಸರಿ ಮಾಡಲೇಬೇಕು. ಏನದು? ಪ್ರತಿಯೊಂದು ಕರ್ಮಾನುಷ್ಠಾನದಲ್ಲಿ ಹರೇ ನೀನು ಮಾಡಿಸ್ತಾ ಇದೀಯ, ನೀನಲ್ಲದೆ ನಾನಾಗಿ ಮಾಡಲಿಕ್ಕಾಗಲ್ಲ. ಪ್ರತಿಯೊಂದರಲ್ಲಿ ಬರ್ತಾ ಬರಲಿ. ಇದು ಸಾಧನೆ. ಇದು ಬಿಟ್ಟರೆ ಇನ್ಯಾವ ಸಾಧನೆ ಇಲ್ಲ. ಬೇಕಾದ ಹೊರಗೆ 100 ಜಪ ಮಾಡಿದರ 1000 ಮಾಡ್ರಿ, ಎಲ್ಲ ಮಾಡ್ರಿ. ಎಲ್ಲಾ ಜಪಗಳ ಸಾರ ಇದೆ, ನೀನೇ ಮಾಡಿಸೋದು, ನಾನಲ್ಲ, ನಾನಾಗಿ ಮಾಡಲಾರೆ. ಅದನ್ನು ಹೇಳ್ತಾರೆ. ಒಂದು ವೇಳೆ ಎಲ್ಲಾ ಕರ್ಮಕಾಂಡ ಮಾಡಿದವು, ಅಭೂಪದಾನ, ಆದಾನ, ಈ ದಾನ, ವಾಯುದಾನ ಎಲ್ಲ ಕೊಟ್ಟರೂ ಕೂಡ ಕೊಡೋ ಕಾಲಕ್ಕೆ ನಾ ಕೊಟ್ಟೆ ಅಂತ ಬಂತ, ಅದು ಯಾವುದಕ್ಕೆ ಕಾರಣ ಆಗುತ್ತೆ? ಮಹಾನರಕಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ನೀನೆಂಥವ ಮಹಾನರಕ ಭಂಜನ. ನನಗೆ ಮಹಾನರಕಕ್ಕೆ ಕಾರಣವಾಗಿರತಕ್ಕಂಥ ಈ ಅಹಂಕಾರವನ್ನು ಕಡೆದು ನೀನೇ ನನ್ನಿಂದ ಮಾಡಿಸುವ ಎಚ್ಚರ ಕೊಡೋದು ನೀನೇ ಹರಿ. ಜ್ಞಾನಪುಂಜ ನಿರಂಜನ. ಜ್ಞಾನಪುಂಜ ಅಂತ ಕರೆದರು ಭಗವಂತನನ್ನ. ಭಗವಂತ ಜ್ಞಾನಪುಂಜ ಅಂದ್ರೆ ಇಡೀ ಜಗತ್ತಿನಲ್ಲಿ ಜ್ಞಾನ ಇದ್ದ ಏನಿರಬೇಕು ಎಚ್ಚರ, ಅದೆಲ್ಲ ಮೂರ್ತಿ ಭವಿಸಿದ ರೂಪ ಭಗವಂತ. ಅವ ನಮ್ಮ ಗುರು, ಗುರುಗಳಿಗೆ ಗುರು ಅವನೇ. ಅಂಥ ಭಗವಂತನನ್ನ ಜ್ಞಾನಪುಂಜ ಅಂತ ನಾವು ತಿಳಿದರೆ ತಿಳಿಯಬೇಕಾಗಿದ್ದೆಲ್ಲ ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ತಿಳಿಸಿಕೊಡ್ತಾನೆ. ಅದಕ್ಕೆ ದೇವರನ್ನ ಜ್ಞಾನಮೂರ್ತಿ, ಜ್ಞಾನಮಯ, ಜ್ಞಾನಪುಂಜ ಅಂತ ಚಿಂತನೆ. ಸಮೂಹ ಎಲ್ಲಾ ಜ್ಞಾನಗಳ ನಿಧಿ. ಅವಾಗ ದೇವ ಅಂದ, ಸರಿ, ನನ್ನನ್ನು ಜ್ಞಾನಪುಂಜ ಅಂತ ಚಿಂತನೆ ಮಾಡಿದ್ದೆಲ್ಲ ಜ್ಞಾನಪುಂಜ, ಹೌದು, ನಿನಗೆಲ್ಲ ಜ್ಞಾನ ಕೊಟ್ಟೆ ಅಂದ. ಅವಾಗ ಸ್ವಾಮಿ, ಜ್ಞಾನ ಕೊಟ್ರೆ ಸಾಲದು, ಅದರ ಅರ್ಥ ಕೊಳ್ಳುವರಿ ಜ್ಞಾನದ ಅರ್ಥ ಅನುಭವಕ್ಕೆ ಬರುವಂತೆ ಮಾಡು. ಏನು ಇಡೀ ಜ್ಞಾನದ ಅರ್ಥ, ಸುಧಾದಿ ಗ್ರಂಥಗಳ ಸಾರ ಅಂದರೆ ಸಂಸಾರ ಬಿಡಿಸಿಕೊಳ್ಳೋದೇ. ಸಂಸಾರ ಬಿಡಿಸಿಕೊಳ್ಳಿಕ್ಕೆ ಇಡೀ ಶಾಸ್ತ್ರ ಹೊಟ್ಟು. ನಾವು ಸಂಸಾರ ಬಿಟ್ಟು ಹೋಗ್ಲಿಕ್ಕೆ ಅಲ್ವಾ? ಹಾಗಾದರೆ ಸಂಸಾರ ಏನಾಗಿದೆ? ನಮಗೆ ಬಿಡಿಸಿಕೊಳ್ಳಲಾರದ ಅಂಟು. ಈ ಸಂಸಾರ ನಮಗೆ ಬಿಡಿಸಿಕೊಳ್ಳಲಾರದ ಅಂಟಾದರೆ ಇದನ್ನು ಬಿಡಿಸಿಕೊಳ್ಬೇಕು ಹೇಗೆ ಅಂದಾಗ ಅದಕ್ಕೆ ದೇವರನ್ನ ಸ್ಮರಣೆ ಮಾಡುತ್ತಾರೆ ನೋಡಿ. ಏನಂತ? ಯಸ್ಮರೇ ಪುಂಡರೀಕಾಕ್ಷಂ ಸ್ವಭಾಕ್ಯಾಭ್ಯಂತರ ಶುಚಿ. ಅಂದರೆ ಪುಂಡರೀಕಾಕ್ಷನನ್ನ ಯಾರು ನೆನೆಯುತ್ತಾರೋ ಅವರು ಹೊರಗೂ ಒಳಗೂ ಶುಚಿ. ನಾವು ಶುಚಿ ಅಂದರೆ ಶಬ್ದಕ್ಕರ್ಥ ಏನು ಅಂದರೆ ಲಿಂಗದೇಹದ ಪ್ರಭಾವವೇ ಅಶುಚಿ. ಲಿಂಗದೇಹದ ಪ್ರಭಾವದಿಂದ ಭೀಕರವಾಗಿ ಯಾವುದು ಮಾಡಬಾರದೋ ಅದು ಮಾಡುತ್ತಾ ಒದ್ದಾಡತಾ ಇರ್ತೀವಲ್ಲ, ಅದೇ ಅಶುಚಿ. ಲಿಂಗದೇಹದ ಪ್ರಭಾವ ನಮ್ಮ ಮೇಲೆ ಬೀಳೋದು ಹೋದರೆ ನಾವು ಶುಚಿ. ಹಾಗಾದರೆ ನಮ್ಮ ಲಿಂಗದೇಹ ಜರ್ಜರಿತ ಅಂದರೆ ಪೂರ ಶಿಥಿಲ ಆಗಬೇಕು. ಆವಾಗ ಲಿಂಗದೇಹದ ವಿಶೇಷವಾದ ಪ್ರಭಾವ ನಮ್ಮ ಮೇಲೆ ಬೀಳಲ್ಲ, ನಾವು ಶುಚಿಗಳಾಗ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಈ ಲಿಂಗದೇಹವೆಂಬ ಸಂಸಾರ ಅದರಿಂದ ಬಂದ ಹೊರಗಿನ ಈ ಸಂಸಾರ ಇದೆಲ್ಲ ಕಳ್ಕೋಬೇಕಾದರೆ ಅಂಟಿಲ್ಲದವರಾಗಬೇಕಾದರೆ ದೇವರನ್ನ ಪುಂಡರೀಕಾಕ್ಷ ಅಂತ ನೆನೆದರೆ, ಪುಂಡರೀಕಾಕ್ಷ ಅಂದರೆ ಪುಂಡರೀಕ ಕಮಲ, ಕಮಲದಂತೆ ದಳ ಇರ ದಳದಂತೆ ಇರತಕ್ಕ ಕಣ್ಣು, ಸುಂದರವಾದ ಕಣ್ಣು. ಅಷ್ಟೇ ಅಲ್ಲ, ಕಮಲ ನೀರೊಳಗೆ ಇರುತ್ತೆ, ನೀರಿಗೆ ಅಂಟಿಲ್ಲದೆ ಇರುತ್ತೆ. ದೇವರ ಕಣ್ಣು ಅಷ್ಟೇ, ಎಲ್ಲರಲ್ಲೂ ಇರ್ತಾನೆ, ಯಾವ ಅಂಟಿಲ್ಲದೆ ಇರ್ತಾನೆ. ಅದಕ್ಕೆ ದೇವರನ್ನ ದೇವರ ಕಣ್ಣೇನು ಕಣ್ಣಮ್ಮ ಅಂದುಕೊಂಡ್ರೆ ಎಲ್ಲಾ ಕಮಲ ಕಮಲ ಕಮಲ, ಕೈ ಕಮಲ, ಪಾದ ಸರೋರುಹ ಅಂತ ಹೇಳುತ್ತಾರೆ. ಎಲ್ಲ ಕಮಲಕ್ಕೆ ಹೋಲಿಸ್ತಾರೆ. ಯಾಕೆ ಅಂದರೆ ಅವನ ಇಡೀ ಶರೀರ ಅವನೇ ಅಂಟಿಲ್ಲದವ. ಹಾಗಾದರೆ ನಮ್ಮ ಇಡೀ ಸಂಸಾರ ನಮ್ಮಿಂದ ಹೋಗಬೇಕಾದರೆ, ಅಂಟು ಹೋಗಬೇಕಾದರೆ ದೇವರನ್ನ ಏನಂತ ಚಿಂತನೆ ಮಾಡಬೇಕು ಅಂದ್ರೆ ಅಂಟಿಲ್ಲದವ ಅಸಂಗ ಅಂತ ಚಿಂತನೆ ಮಾಡಬೇಕು. ಅಸಂಗ ಅಂಬುದು ಎಲ್ಲಿ ಹೇಳಿದರು? ಪುಂಡರೀಕಾಕ್ಷ ಅಂಬುದರಲ್ಲೇ ಹೇಳಿದರು. ಹಾಗಾದರೆ ಈ ಲಿಂಗದೇಹದ ಮೈಲಿಗೆಯನ್ನ ಕಳೆಯುವಂಥ ಅಪರೂಪದ ಮೂರ್ತಿ ಅಂತ ದೇವರನ್ನ ಚಿಂತನೆ ಮಾಡಬೇಕು. ಅದನ್ನು ಹೇಳ್ತಾ ನಿರಂಜನ ಅಂಟಿಲ್ಲದವ.
ನರಮಿತ್ರ ನರನ ಕೂಡ ಜನಿಸಿಪ್ಪನೇ
ಅಂತ ಕೇಳ್ತಾ ಇದ್ದಾರೆ. ನರಮಿತ್ರ, ನರ ಅರ್ಜುನ ಅವನಿಗೆ ಮಿತ್ರ, ಇದು ಹೊರಗಿನ ರೂಪ.
ನರನ ಕೂಡ ಜನಿಸಿಪ್ಪನೇ,
ಆವಾಗ ಬರುತ್ತೆ ಅರ್ಜುನನಿಗೆ ಸಖನಾದ ಕೃಷ್ಣ ಪಾರ್ಥಸಖ ಅಂತಲೇ ಕರೆಸಿಕೊಂಡ. ಅಂಥ ಅರ್ಜುನ ಅದೆಂಥ ದೇವರ ಮೇಲೆ ಭಕ್ತಿ ಮಾಡಿದ, ಅದೆಂಥ ಸಖ್ಯ ಇತ್ತವರಿಬ್ಬರ ಮಧ್ಯೆ. ಅರ್ಜುನ ಎಂಥ ಇದು ಭಗವಂತನಲ್ಲಿ ಭಕ್ತಿ ಮಾಡಿದ ಅಂದರೆ ಅವಾಗ ಉತ್ತರ ಕೊಡುತ್ತಾರೆ, ಅರ್ಜುನ ತಾನಾಗಿ ದೇವರ ಮೇಲೆ ಭಕ್ತಿ ಮಾಡಲಾರ, ಏನೂ ಮಾಡಲಾರ. ಅರ್ಜುನನೊಳಗೆ ನಿಂತು ಅರ್ಜುನನ ಜೊತೆಗೇನೆ ಹುಟ್ಟಿ ಬಂದ, ಅಂದರೆ ಜೊತೆಗೇನೆ ಜಾತನಾಗುವ ಜನನ ರಹಿತ, ಅವನಿಗೆ ಹುಟ್ಟಿಲ್ಲ, ಹುಟ್ಟಿದಂತೆ ನಮ್ಮ ಜೊತೆಗೇನೆ ಬರ್ತಾನೆ. ಬಂದೇನು ಮಾಡಿದ ಅರ್ಜುನನಿಗೆ? ಅರ್ಜುನನ ಸಾಧನೆ ಮಾಡಿಸಿ ಭಕ್ತಿಯನ್ನ ಹುಟ್ಟಿಸಿ ಅದಕ್ಕೆ ಮೆಚ್ಚಿ ಹೊರಗೊಂದು ರೂಪದಿಂದ ಸಖನಾಗಿ ನಿಂತ. ಹಾಗಾದರೆ ಅರ್ಜುನನ ಒಳಗೂ ಅರ್ಜುನನ ಹೊರಗೂ ನಿಂತ ರೂಪದ ವರ್ಣನೆ. ಅದನ್ನು ಹೇಳುತ್ತಾರೆ,
ನರನ ಮಿತ್ರ ನರ ಮಿತ್ರ ನರನ ಕೂಡ ಜನಿಸಿಪ್ಪನೇ.
ಇನ್ನ ಹೇಳ್ತಾ ಇದ್ದಾರೆ,
ಸ್ಮರಿಸಿ ಧೇನಿಸಿ ಸೇವಿಸಿ ಕೊಂಡಾಡಿ ಉಚ್ಚರಿಸಿ ಲಾಲಿಸಿ ನಿನ್ನ ಮಹಿಮೆಯನ್ನು ಪರಿಪರಿ ಬಗೆಯಿಂದ ಪರರಿಗೆ ವರದು ವರದು ಅರಕಳಿಗೆ ನಿಲ್ಲದಲೇ ಸರ್ವಾತ್ಮದೀರದೆ ಗ್ರಹಿಸಿದರು ದಣಿಯದು ಈ ದೇಹ.
ಈ ಶರೀರ ಕೊಟ್ಟ ಮೇಲೆ ನೀನು ಪೂರ್ಣಾನುಗ್ರಹ ಮಾಡಿ ನಿಶ್ಚಯವಾದ ಶಾಸ್ತ್ರಜ್ಞಾನವನ್ನು ಕೊಟ್ಟು ಅದರೊಳಗೆ ನೀನೊಬ್ಬನೇ ಸರ್ವೋತ್ತಮ ಎಂಬ ಎಚ್ಚರ ಕೊಟ್ಟ ಮೇಲೆ, ನನಗೆ ಎಲ್ಲ ಉಪಕಾರ ಮಾಡುವ ನೀನೇ ಅಂತ ಗೊತ್ತಾದ ಮೇಲೆ, ನಿನ್ನ ಮಹಿಮೆ, ನಿನ್ನ ಕರುಣೆ, ನಿನ್ನ ಆದರ, ನಿನ್ನ ಜ್ಞಾನ, ನಿನ್ನ ಶಕ್ತಿ, ನಿನ್ನ ವಿಶೇಷವಾದ ನನ್ನನ್ನ ಸಂಸಾರದಿಂದ ದಾಟಿಸಲಿಕ್ಕೆ ನೀ ಬಳಸುವ ಯುಕ್ತಿ ಎಲ್ಲವನ್ನೂ ಕೂಡ ನಾನು ಹೇಗೆ ಸ್ಮರಿಸಿ, ನಾನಾ ರೀತಿಯಲ್ಲಿ ದೇವರ ಸ್ಮರಿಸಿ ಧ್ಯೇನಿಸಿ. ಅದೇನು ಸ್ಮರಿಸೋದು, ಧ್ಯೇನಿಸೋದು ಅಂದರೆ ಸ್ಮರಣೆ ಅನ್ನೋದು ಬಿಟ್ಟು ಬಿಟ್ಟು ಬರುತ್ತೆ, ಧ್ಯಾನ ಅಂದರೆ ಅಖಂಡವಾಗಿ ಬರುತ್ತೆ. ಖಂಡ ಸ್ಮೃತಿ, ಖಂಡವಾದ ಸ್ಮೃತಿ ಧಾರಣ, ಅದೇ ಸ್ಮರಣ ಅಂತಾರೆ. ಅಖಂಡ ಧ್ಯಾನ ಮುಚ್ಚತೆ. ಇನ್ನ ಸ್ಮರಿಸಿ, ಧ್ಯೇನಿಸಿ, ಸೇವಿಸಿ, ನಿನ್ನ ನಾನಾ ರೀತಿಯಿಂದ ಸೇವಾ ಮಾಡಿ, ಕೊಂಡಾಡಿ ಕೊಂಡಾಡಿ ಉಚ್ಚರಿಸಿ ಅಂದರು. ಅದೇನು ಕೊಂಡಾಡೋದು ಉಚ್ಚರಿಸೋದು, ಕೊಂಡಾಡಬೇಕಾದ್ರೆ ಉಚ್ಚಾರ ಬೇಕಲ್ಲ ಅಂದ್ರೆ ಹಾಗಲ್ಲ. ಭಗವಂತನ ಗುಣಗಳನ್ನು ಕೊಂಡಾಡು, ಭಗವಂತನ ವಿಶೇಷವಾದ ಪ್ರತಿಪಾದಕವಾದ ಮಂತ್ರಗಳನ್ನು ಉಚ್ಚರಿಸು. ಮಂತ್ರಗಳನ್ನು ಉಚ್ಚರಿಸ್ತಾರೆ, ಮಂತ್ರಗಳನ್ನು ಕೊಂಡಾಡಲ್ಲ, ಸ್ತೋತ್ರದಿಂದ ಕೊಂಡಾಡುತ್ತಾರೆ, ಮಂತ್ರಗಳನ್ನು ಉಚ್ಚಾರ ಮಾಡುತ್ತಾರೆ. ಅದಕ್ಕೆ ಹೇಳುತ್ತಾರೆ, ಕೊಂಡಾಡಿ ಉಚ್ಚರಿಸಿ ಲಾಲಿಸಿ. ಲಾಲಿಸೋದು ಅಂದ್ರೆ ಏನು ಅಂತ, ಮಕ್ಕಳನ್ನ ಲಾಲಿಸೋದು ಒಂದು, ಯಾರಾದರೂ ಹೇಳಿದಾಗ ನಾನು ಕೇಳಿ ಹೇಳಿದ್ದನ್ನ ಲಾಲಿಸು ಅಂತಾರೆ. ಇಲ್ಲಿ ಎರಡೂ ಬಂತು, ಭಗವಂತನನ್ನ ಮಗನಂತೆ ಲಾಲಿಸಬೇಕಂತೆ, ಹಾಗೆ ದೇವರು ಗುರುಗಳ ಮೂಲಕ ಭಗವಂತ ತಾನೇ ನಿಂತು ಹೇಳುವ ವಿಶೇಷ ಜ್ಞಾನದ ಧಾರೆಯನ್ನ ಕಿವಿಯಿಂದ ಲಾಲಿಸಬೇಕು. ಲಾಲಿಸಿ ಅಲ್ಲರಿ, ದೇವರನ್ನ ಮಗನಂತೆ ಚಿಂತನೆ ಮಾಡೋದು ಕೆಲವರಿಗೆ ಮಾತ್ರ ಮೀಸಲು, ನಮಗೆಲ್ಲ ಎಲ್ಲಿ ಬರುತ್ತೆ? ಹಾಗೆ ಚಿಂತನೆ ಮಾಡ್ಬೋದಾ ನಾವು? ಅದಕ್ಕೆ ಅರಣ್ಯಕಾಚಾರ್ಯ ಉತ್ತರ ಕೊಡ್ತಾರೆ, ಅಯ್ಯ ನೀ ದೇವಗೀ ದೇವಿ ಗರ್ಭದಿಂದ ಹುಟ್ಟಿ ಬಂದಿಯಾ? ಅಲ್ಲಯ್ಯ, ಹೊರಗೆ ಬಂದಷ್ಟೇ, ಹುಟ್ಟೋದು ಅಂತ ಕರೆಯಲ್ಲ, ಸುಮ್ಮನೆ ಹೊರಗೆ ಬಂದಷ್ಟೇ. ಈ ಮನೆಯಿಂದ ಹಾಗೆ ಹೊರಗೆ ಬಂದರೆ, ಇಲ್ಲಿ ಬಂದು ಹಾಲಲ್ಲಿ ಬಂದು ಹೋದರೆ ನೀವು ಹಾಲಿಂದ ಹುಟ್ಟಿದ್ದೀರಿ ಅಂತ ಯಾರಾದ್ರೂ ಹೇಳ್ತಾರಾ? ಇಲ್ಲಲ್ಲ, ನಿತ್ಯ ಬರ್ತೀರಾ ಹೋಗ್ತೀರಾ, ನಿಮ್ಮನ್ನ ಈ ಹಾಲಲ್ಲಿ ಹುಟ್ಟಿದವರು ಅಂತ ಹೇಳ್ತಾರಾ? ಹಾಲಿಂದ ಹುಟ್ಟಿದವರು ಇಲ್ಲ. ಹಾಗೆ ದೇವಕಿ ದೇವಿ ಗರ್ಭಕ್ಕೆ ಬಂದೆ, ಹೊರಗೆ ಬಂದು ನಿಂತೆ, ಅಲ್ಲ ನಾವು ಅಷ್ಟೇ ಅಲ್ಲ, ಗರ್ಭಕ್ಕೆ ಬರ್ತೀವಿ ಹೊರಗೆ ಬರ್ತೀವಿ ಅಷ್ಟೇ ಅಲ್ಲ ಅಂದ್ರೆ ಹಾಗಲ್ಲ. ಅಲ್ಲಿದ್ದುಕೊಂಡು ಅವರನ್ನ ತಿಂದು ಅಲ್ಲೇ ಇದ್ದು ಬೆಳೆದು ಶರೀರ ಪಡೆದು ಹೊರಗೆ ಬರುವಾಗ ಕಷ್ಟಪಟ್ಟು ಬರುವುದೇ ಆ ಹುಟ್ಟು. ಅಂಥದ್ದು ನನಗಿದೆಯಾ? ಇಲ್ಲ, ಬಂದು ಹೋಗ್ತಾ ಇದ್ದೀವಿ. ಅದರಿಂದ ದೇವರು ಕೂಡ ದೇವಕಿ ದೇವಿ ಗರ್ಭಕ್ಕೆ ಬಂದ, ಹೊರಗೆ ನಿಂತ ಅಷ್ಟೇ, ಅದಕ್ಕೆ ಹೇಳಿದ ಹುಟ್ಟಲ್ಲ ಹುಟ್ಟು ಅಂತ ಕರೀತಾರೆ. ಸರಿ, ನೀನಂತವರ ಮಗ ಹೌದೋ ಅಲ್ವೋ? ಹೌದು, ಅಲ್ಲ, ಹುಟ್ಟಿಲ್ಲ ಆದ್ರಿಂದ ಮಗ ಅಲ್ಲ, ಹುಟ್ಟಿದಂತೆ ಬಂದೆ ಅದಕ್ಕೆ ಮಗನಂತೆ ಕರೆಸಿಕೊಂಡೆ, ಮಗ ಅಂತ ಕರೆಸಿಕೊಂಡೆ ಅಷ್ಟೇ. ಸರಿ ಇರ್ಲಿ ಅಪ್ಪ, ನೀನು ಮಗ ಅಂತ ಕರೆಸಿಕೊಂಡದ್ದಕ್ಕೆ ಅವರನ್ನು ಉದ್ಧಾರ ಮಾಡಿದೆಯೋ ಇಲ್ವೋ? ಮಾಡಿದೆ. ಮತ್ತೆ ನನ್ನೇನು ಮಾಡಲ್ಲ, ನಾನು ನಿನಗೆ ಮಗನಾಗಿ ಹುಟ್ಟಿಲ್ಲ, ಮಗನಂತೆ ನಿನ್ನಿಂದ ಬರಲಿಲ್ಲ, ನಾನು ಇನ್ಯಾಕೆ ಉದ್ಧಾರ ಮಾಡಲಿ? ಅವಾಗ ಹೇಳ್ತಾರೆ, ಹೌದಾ ಸ್ವಾಮಿ, ನೀನು ಒಂದು ಕಡೆಗೆ ಬಂದು ಹೊರ ಬಂದ್ರೆ ಅದು ನಿನಗೆ ಹುಟ್ಟು ಕೊಟ್ಟಂತೆ ಅಂತಾದರೆ, ನಾನು ನಿತ್ಯ ಮಾಡುವ ಅನೇಕ ಕರ್ಮಗಳೇನಿವೆ ಆ ಕರ್ಮಗಳಿಂದ ನಿನ್ನ ರೂಪಗಳು ಪುಂಖಾನುಪುಂಖವಾಗಿ ಹೊರಗೆ ಬರ್ತಾ ಇವೆ. ನಿನ್ನ ರೂಪಗಳು ಹೊರಗೆ ಬರಲಿಕ್ಕೆ ನನ್ನ ಕರ್ಮವಲ್ಲಯ್ಯ, ಬುಡವಾದ್ದು ನನ್ನ ಕರ್ಮದಿಂದಲೇ ಬರ್ತಾ ಇದೆ. ಆದ್ದರಿಂದ ಹೇಳ್ತಾರೆ, ಕಾಮಪೂರ್ವಕ ವೃತ್ತ ಯೋಭಿ ತೇ ಸುಖಾತ್ಮಕ ಮೂರ್ತಿಷು ವ್ಯಕ್ತಿ ಕಾರಣ ಭಾವತೋ ನಚ ದೂಷಣಾಯ ಭವಂತಿ. ನನ್ನ ಎಲ್ಲಾ ಕರ್ಮಗಳೇನಾಗ್ತಾ ಇವೆ ಆ ಕರ್ಮಗಳಿಂದ ನಿನ್ನ ರೂಪಗಳು ಹುಟ್ಟಿ ಬರ್ತಾ ಇವೆ ಅಂತ ನಾನು ತಿಳ್ಕೊಂಡ್ರೆ ಸಾಕಯ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಹೇಳ್ತಾರೆ, ಒಂದು ಸ್ಥಳದಿಂದ ಒಂದು ಸ್ಥಾನದಿಂದ ಬರೋದೇ ಹುಟ್ಟೋದು ಅಂತ ಹಾಗಾದ್ರೆ ನನ್ನ ಕರ್ಮಗಳಿಂದ ನೀನು ಹುಟ್ಟಿ ಬರ್ತಾ ಇದೆಯಾ? ಇಲ್ಲ. ಹಾಗಾದ್ರೆ ನಿನಗೆ ನನ್ನ ತಂದೆ ಆದನಾ ಇಲ್ವಾ? ಪುತ್ರ ಏವ ಮಮ ಅಂತ ಹೇಳ್ತಾರೆ, ನನ್ನ ಮಗನಂತೆ ಆದಿಹರಿಯೇ, ಅದನ್ನು ತೋರಿಕೊಡ್ತಾರೆ. ಇದನ್ನ ವಾಜರಾದರೂ ಸುಂದರವಾಗಿ ನಿರ್ಮಾಣ ಮಾಡುತ್ತಾರೆ. ಯಶೋಧಾದೇವಿಗೆ ಮಗನಂತೆ ಬಂದ, ದೇವಕಿ ದೇವಿಗೆ ಮಗನಂತೆ ಬಂದ. ಅದು ನೋಡಿ ದೇವತೆಗಳು ಅಂದುಕೊಂಡ್ರಂತೆ, ಇವನ್ ನಮಗೂ ಮಗನೇ ಅಂತ ಚಿಂತನೆ ಮಾಡಿದ್ರಂತೆ. ಅಲ್ಲ, ನಿಮಗೆ ಹೇಗೆ ಮಗ ಆಗ್ತಾನೆ ಅಂದ್ರೆ, ಒಂದು ಸ್ಥಾನದಿಂದ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ಅದುವಲ್ಲ, ಮೇಲೆ ಇರುವಂತಹ ಸ್ವಾಮಿ ಇಲ್ಲಿ ಬರಲಿಕ್ಕೆ ನಮ್ಮ ಪ್ರಾರ್ಥನೆ ಕಾರಣ ಆಯಿತಲ್ಲ, ಆದ್ದರಿಂದ ನಾವೂ ಈತನಿಗೆ ತಂದೆಯಂತೆ ಅಂತ ಸಂತೋಷ ಪಟ್ಟರು. ಸತ್ಯವಾದ ಸಂಬಂಧ ಅದು, ಅದನ್ನು ಹೇಳುತ್ತಾರೆ. ಆದ್ದರಿಂದ ಭಗವಂತನನ್ನ ಲಾಲಿಸಿ, ಆತ ಹೇಳುವ ಮಾತನ್ನ ಲಾಲಿಸಿ. ಒಳಗೊಳಗೇ ಹೇಳುತ್ತಾರೆ ಮಕ್ಕಳು ಬಂದು, ನಾವು ಮಕ್ಕಳನ್ನು ಲಾಲಿಸಿದಾಗ ಅವ್ರು ಹತ್ತಿರ ಬಂದು ಕಿವಿಯತ್ರೆ ಗುಸು 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 ಹೇಳ್ತಾರೆ, ಅದು ಏನೋ ಇರಲ್ಲ, ಏನೋ ಹೇಳ್ತಾ ಇರ್ತಾರ. ಆದರೆ ಈ ನಮ್ಮ ಸ್ವಾಮಿಯನ್ನ ಲಾಲಿಸಿದರೆ ಅವನೂ ನಮ್ಮ ಒಳಗೆ ಇದ್ದು ಗುಸು ಗುಸು ಹೇಳ್ತಾ ಇರ್ತಾನೆ. ಯಾವಾಗ ಅವನನ್ನ ಲಾಲಿಸಲಿಕ್ಕೆ ಶುರು ಮಾಡಿದರೆ, ಬಿಂಬಮೂರ್ತಿಯನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೆ, ಎಲ್ಲೆಲ್ಲಿ ಹೋದಾಗ ಒಳಗಿಂದ ಹೀಗೆ ನೋಡು, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು ಅಂತ ಭಗವಂತ ಒಳಗಿಂದಲೇ ಉಪದೇಶ ಕೊಡ್ತಾನೆ. ಆ ಉಪದೇಶ ಲಾಲಿಸಬೇಕಂತೆ. ಓಹೋ ಸ್ವಾಮಿ ಹೇಳ್ತಾ ಇದ್ದಾನೆ, ಅದು ಸ್ವಾಮಿ ಕೊಡುತ್ತಾನೆ. ಇದನ್ನು ಹೇಳ್ತಾ ಇದ್ದಾರೆ, ಉಚ್ಚರಿಸಿ ಲಾಲಿಸಿ ನಿನ್ನ ಮಹಿಮೆಯನ್ನು. ಅದಕ್ಕೆ ಹೇಳ್ತಾರೆ, ನಿನ್ನ ಮಹಿಮೆಯನ್ನು ಈ ರೀತಿ ಉಚ್ಚರಿಸಿ ಲಾಲಿಸಿ, ಪರಿ ಪರಿ ಬಗೆಯಿಂದ ಪರರಿಗೆ ವರದು ವರದು. ಈ ರೀತಿಯಲ್ಲಿ ನಾನು ಆನಂದಪಟ್ಟು ಇನ್ನೊಬ್ಬರಿಗೆ ವರದು ವರದು ಅಂದರೆ ಚೆನ್ನಾಗಿ ಅವರಿಗೆ ಅರ್ಥ ಆಗುವಂತೆ, ಅವರ ಮನಸ್ಸಿನಲ್ಲಿ ದೇವರು ಬಂದು ನಿಲ್ಲುವಂತೆ, ದೇವರ ಚಿಂತನೆ ಬಂದು ನಿಲ್ಲುವಂತೆ ಹೇಳಿ ಹೇಳಿ ಸಂತೋಷ ಪಡಬೇಕಂತೆ. ಯಾಕಂದ್ರೆ ನಾವು ಹೇಳೋದು ಸಂತೋಷ ಪಡ್ತಾ ಇರ್ತೀವಿ, ನಾವು ಹೇಳಿ ಸಂತೋಷ ಪಡೋದನ್ನು ನೋಡ್ತಾ ಇರ್ತಾನೆ. ಯಾಕಂದ್ರೆ ಅವನ ಸಂತೋಷಕ್ಕಾಗಿ ಹೇಳ್ತಾ ಇರ್ತೀವಿ. ಅವನು ಹೇಳಿದ ಕೇಳಿದವರ ಮನಸ್ಸಿನಲ್ಲಿ ನಿಂತು ಅವರು ಕೂಡ ದೇವರ ಚಿಂತನೆ ಶುರು ಮಾಡಿದ್ರೆ ದೇವನಿಗೆ ಖುಷಿಯಾಗುತ್ತೆ. ಆ ರೀತಿಯಲ್ಲಿ ವರದು ವರದು ಇಲ್ಲ ಬರ ವರದು ಅಂತ ಹೇಳಬಹುದಾಗಿತ್ತು. ಅಂದರೆ ಕೂತವರಿಗೆ ಅರ್ಥ ಆಗುವ ಪರ್ಯಂತ ಹೇಳಬೇಕು. ಒಮ್ಮೆ ಹೇಳಿದ್ರೆ ಸಾಲದು. ಹೇಗೆ ಹೇಳಬೇಕು ಅಂದ್ರೆ, ಒಮ್ಮೆ ಏನೂ ಗೊತ್ತಿದೆ ಅಂದ್ರೆ ಸಂಶಯವೇ ಬರಲ್ಲ, ಏನೂ ಗೊತ್ತಿರದಿದ್ರೆ ಸಂಶಯವೇ ಬರಲ್ಲ. ಚೂರು ಗೊತ್ತಾಯ್ತಾ ಸಂಶಯಗಳು ಹುಟ್ಟಲಿಕ್ಕೆ ಶುರುವಾಗುತ್ತೆ. ಎಷ್ಟು ಸಂಶಯಗಳು ಅಂದ್ರೆ ಭೀಕರವಾದ ಸಂಶಯಗಳು ಬರುತ್ತೆ. ಅದೆಲ್ಲ ಬಂದಾಗ ಏ ಎರಡ್ ಸಲ ಹೇಳ್ಬೇಕು ನಿಂಗೆ ಬುದ್ಧಿ ಇಲ್ವಾ ಅಂತ ಅನ್ಬಾರದಂತೆ. ಗುರುಸ್ಥಾನದಲ್ಲಿರುವವರು ಹೇಗಿರಬೇಕು ಅಂದ್ರೆ, ಸಾವಿರ ಸಲ ಪ್ರಶ್ನೆ ಬರ್ತಾ ಇದ್ರು ಕೂಡ ಅದನ್ನು ತೆಗೆಯೋ ದೃಷ್ಟಿಯೇ ಇರಬೇಕಷ್ಟೇ ಹೊರತು ಬೇಸರ ಬಾರದೇ ಇರುವಂತಹ ವ್ಯಕ್ತಿಯನ್ನ ಗುರು ಅಂತ ಕರೀತಾರೆ. ಅಂತಹ ಗುರುಗಳಲ್ಲಿ ಮೊದಲಿಗ ನಮ್ಮ ಸ್ವಾಮಿ. ಅದಕ್ಕೆ ಹೇಳ್ತಾ ಇದ್ದಾರೆ ವರದು ವರದು. ಇಲ್ಲೊಂದು ಅಕ್ಷರ ಇದೆ, ಉಚ್ಚರಿಸಿ ಲಾಲಿಸಿ ನಿನ್ನ ಮಹಿಮೆಯನ್ನೂ ಅಂದ್ರು. ದೀರ್ಘ ಇದೆ ನೋಡಿಲ್ವಾ, ಬರೇ ಮಹಿಮೆಯನ್ನು ಅಂತ ಹೇಳಿಲ್ಲ, ಮಹಿಮೆಯನ್ನೂ ದೀರ್ಘ ಅಂದ್ರೆ ಅದನ್ನೂ ಹೇಳಿ ಅಂದ್ರೆ ಇನ್ನೇನೋ ಇದೆ ಅಂತ ಅರ್ಥ. ಪ್ರಧಾನವಾದೊಂದಿದೆ, ಪ್ರಧಾನವಾದೊಂದಿದೆ, ಇನ್ನೊಂದು ಹೇಳುತ್ತೀವಿ ಅಂದ್ರೆ ಈ ಹೇಳಿದ್ದೆಲ್ಲ ಅಲ್ಲದೆ ಪ್ರಧಾನವಾದ ಯಾವುದೋ ಕೂತಿದೆ. ಮಹಿಮೆಯನ್ನು ಅಂದ್ರೆ ಅದಕ್ಕೆ ಹೇಳ್ತಾರೆ, ಇದೆಲ್ಲ ಮಾಡುವಾಗ ಏನೇನ್ ಮಾಡಿದ್ರು ಸ್ಮರಿಸಿ. ನಾವು ಸ್ಮರಣೆ ಮಾಡ್ತಾ ಇದ್ದೀವಿ, ಕೂತವರು ಅವರಿಗೆ ಸ್ಮರಣೆ ತಂದುಕೊಟ್ಟು ನಾವು ಹೇಳಿದ್ರಿಂದ ಅವರಿಗೆ ದೇವರ ಸ್ಮರಣೆ ಬಂತು. ಆವಾಗ ಅವರು ಅಂದುಕೊಂಡ್ರು, ನೀವು ಸ್ಮರಿಸಿದ್ರಿ ನಮಗೆ ಸ್ಮರಣೆ ತಂದುಕೊಟ್ರಿ. ಆವಾಗ ಹೇಳಬೇಕಂತೆ, ನಾನು ಸ್ವತಂತ್ರನಾಗಿ ಸ್ಮರಿಸಲಿಲ್ಲ, ನೀವು ನಿಮಗೆ ಸ್ವತಂತ್ರನಾಗಿ ಸ್ಮರಣೆ ಬಂದಿಲ್ಲ, ಹೇಳಿ ಹೇಳಿಲ್ಲ, ನಿಮಗೂ ಕೂಡ ಸ್ವತಂತ್ರವಾಗಿ ನೀವು ಸ್ಮರಣೆ ತಂದುಕೊಂಡಿಲ್ಲ. ಕೊಟ್ಟವ ಅವನೇ, ಯಾರವ ಅಂದ್ರೆ ಸ್ಮೃತಿ ಶಬ್ದ ವಚನಾದ ಭಗವಂತ. ಸ್ಮರಣೆಯಲ್ಲಿ ಆ ಶಬ್ದದಿಂದ ಕರೆಸಿಕೊಂಡ ಸ್ವಾಮಿ ಏನಿದ್ದಾನಲ್ಲ ಅವನೇ ನಿಮಗೂ ನನಗೂ ನೆನಪು ಕೊಟ್ಟದ್ದು ಎಂಬ ರಹಸ್ಯವನ್ನು ಹೇಳಬೇಕಂತೆ. ಹೇಳಿ ನಂತರ ಸ್ಮರಣೆ ತರಬೇಕಂತೆ. ಇಲ್ಲದಿದ್ರೆ ಸ್ಮರಣೆ ತರಿಸಿದ್ವಿ, ಸ್ಮರಣೆ ಬಂತು ದೇವರದ್ದು, ಮತ್ತು ಒಗ್ಗರಣೆ ಏನು ನಾ ಸ್ಮರಿಸಿದೆ ಅಂತ ಬಂದ್ರೆ ಎಲ್ಲ ಕೊಚ್ಚಿಕೊಂಡು ಹೋಗುತ್ತೆ. ಅದಕ್ಕೆ ಅಲ್ಲಿ ಎಚ್ಚರ, ಅದಕ್ಕೆ ಮಹಿಮೆಯನ್ನೂ ದೀರ್ಘ ಹಾಕ್ತಾರೆ. ಬರೇ ದೇವರ ಮಹಿಮೆ ತಿಳಿಸಿದರೆ ಸಾಲದು, ತಿಳಿಸೋರಲ್ಲಿ ತಿಳ್ಕೊಂಡವರಲ್ಲಿ ಇದ್ದು ತಿಳಿದು ತಿಳಿಪವ ನೀನೇ ತಿಳಿವ ಹೇಳ್ತಾರೆ. ತಿಳಿವಲ್ಲಿ ತಿಳಿಪಲ್ಲಿ ತಿಳುವಳಿಕೆ ನೀನಾಗಿ, ತಿಳ್ಕೊಂಡವರಲ್ಲಿ ನೀನೇ ಇರ್ತೀಯ, ತಿಳಿಸೋರಲ್ಲಿ ನೀನೇ ಇರ್ತೀಯ, ತಿಳುವಳಿಕೆ ಟ್ರಾನ್ಸ್ಫರ್ ಆಗುತ್ತಲ್ಲ ಅಲ್ಲೂ ನೀನೇ ಇರ್ತೀಯ, ಎಲ್ಲರಿಗೆ ಎಲ್ಲ ಕೊಡುವವ ನೀನೇ. ಈ ಎಚ್ಚರ ನಾವು ಒಬ್ಬರಿಗೆ ದೇವರ ಸ್ಮರಣೆ ಕೊಟ್ಟಾಗ ಈ ಎಚ್ಚರ ಪೂರ್ವಕ ಸ್ಮರಣೆ ಕೊಡಬೇಕಯ್ಯ. ಇಲ್ಲದಿದ್ದರೆ ಸ್ಮರಣೆ ಬಂದ ಮೇಲೂ ಕೂಡ ದೇವರದ್ದೇ ಸ್ಮರಣೆ ಬಂದಿರುತ್ತೆ, ಆದರೆ ನಾ ಸ್ಮರಿಸಿದೆ ಅಂತ ಅಹಂಕಾರ ಪೂರ್ವಕವಾಗಿ ಬಂದರೆ ಆ ಬಂದ ಸ್ಮರಣೆ ನರಕಕ್ಕೆ ಕಾರಣ ಆಗುತ್ತೆ. ಹೌದಾ ಅಲ್ವಾ? ನಾನೇ ದೇವರು ಅಂತ ಹಾಗಾದ್ರೆ ಸಂಶಯ ಬರುತ್ತೆ ನಮಗೆ. ಹುಟ್ಟಿದಾಗ್ಲಿಂದ ಹಾಗೆ ಮಾಡಿದ್ವಲ್ಲ, ಇದಕ್ಕೆಲ್ಲ ಎಷ್ಟು ಏನು ಗತಿ? ನಾವು ಮರ್ತೋಗ್ತಾನೆ ಇದ್ದೀವಲ್ಲ ಅಂದ್ರೆ ಯಾಕೆ ಇದು ಮಹಾನರಕಕ್ಕೆ ಕಾರಣ? ನಾನು ನಾನು ಅಂದ್ರೆ ಏನೂ ಇಲ್ಲ, ನಾನೇ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ ಅಂದ್ರೆ ಸ್ವತಂತ್ರವಾಗಿ ಮಾಡಿದೆ ಅಂತ ಅರ್ಥ. ದೇವರನ್ನ ಮರೆತು ನಾ ಮಾಡಿದೆ ಅಂದ್ರೆ ಸ್ವತಂತ್ರವಾಗಿ ಮಾಡಿದೆ ಅಂದ್ರೆ ದೇವರ ಸ್ವಾತಂತ್ರ್ಯ ಕದ್ದಂತಾಯಿತು. ದೇವರ ಸ್ವಾತಂತ್ರ್ಯ ದೇವರು ಬೇರೆ ಅಲ್ಲ, ದೇವರ ಸ್ವಾತಂತ್ರ್ಯ ನಮ್ಮಲ್ಲಿದೆ ಅಂತ ಹೇಳಿಕೊಂಡ್ರೆ ಅದು ಗುಣರೂಪದಲ್ಲಿರಬೇಕು. ಅವಾಗ ಏನಾಯಿತು? ನಾನೇ ದೇವರು ಅಂತ ಹಿಡಿದಂಗಾಯಿತು. ಹಾಗಾದ್ರೆ ನಾನೇ ದೇವರು ಅಂತವನಿಗೆ ಯಾವ ಗತಿ ಆಗ್ಬೇಕು? ಹೌದಲ್ಲ, ಸ್ಮರಣೆ ಮಾಡಿ, ದೇವರದ್ದೇ ಸ್ಮರಣೆ ಮಾಡಿ ನಾನೇ ದೇವರು ಅಂತ ಹೇಳಿದ್ರೆ ಅವನಿಗೆ ಏನಾಗ್ಬೇಕು? ಮತ್ತೆ ಆ ಬುಡವೇ ನೋಡತಾ ಇಲ್ಲ. ನಮ್ಮ ಸೀರಿಯಸ್ನೆಸ್ ಎಲ್ಲಿವರೆಗಿದೆ ಅಂದ್ರೆ ಬರೀ ಹೊರಗಿನ ಕರ್ಮಾನುಷ್ಠಾನ ಅಚ್ಚುಕಟ್ಟಾಗಿರಬೇಕು, ದೇವರನ್ನು ಏನು ಎಲ್ಲಾ ವೈರಾಗ್ಯದಿಂದ ಬಿಡಬೇಕು, ದೇವರಲ್ಲೇ ಮನಸ್ಸಿರಬೇಕು ಅಂತ ಸಾಧನೆಯ ಚೌಕಟ್ಟು ಹೋಗ್ತಾ ಇದೆ. ಕೊನೆಗೆ ಎಲ್ಲಾ ಬಿಟ್ಟು ಎಲ್ಲಾ ಅನುಷ್ಠಾನ ಮಾಡುತ್ತಾ ದೇವರಲ್ಲೇ ಮನಸ್ಸಿಟ್ಟಿದ್ರೂ ಕೂಡ ನೋಡಿ ಅವಾಗೇನ್ ಬರುತ್ತೆ? ಅಪ್ಪ ಎಂಥ ಸಾಧನೆ ಆಗ್ತಾ ಇದೆ ನನಗೆ ಅಂತ ನಮಗೆ ಬರುತ್ತಲ್ಲ ಒಳಗೆ. ಸರ್ಟಿಫಿಕೇಟ್ ನಾವೇ ಕೊಡ್ತಾ ಇರ್ತೀವಿ, ನಾನೇ ಬೆಳಿಗ್ಗೆ ರಾತ್ರಿ ಪರ್ಯಂತ ಮನಸ್ಸಲ್ಲಿಗೂ ಹೋಗ್ಲಿಲ್ಲ, ದೇವರಲ್ಲೇ ಬಂತು. ಅಪ್ಪ ಎಂಥ ಸಾಧನೆ ಆಯ್ತು ಅಂತ ನಮಗೆ ಇರುತ್ತಲ್ಲ, ಅದು ಹೇಳ್ತಾರೆ ಒಳಗೆ ನೋಡಿಕೋ. ಏನದು? ದೇವರಲ್ಲೇ ಮನಸ್ಸಿಟ್ಟಿದೀಯಾ? ಹೇಗಿಟ್ಟಿದೀಯಾ? ನೀ ಕೊಟ್ಟದ್ದಯ್ಯ ಮನಸ್ಸು ಅಂತ ಇಟ್ಟಿದೀಯಾ? ನಾನಿಟ್ಟೆ ಅಂತ ಇಟ್ಟಿದೀಯಾ? ನಾನಿಟ್ಟೆ ಅಂತ ಇಟ್ಟರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ದೇವರನ್ನ ನೆನೆದು ನೆನೆದು ಕಳಕ್ಕೆ ಹೋಗುವ ಹಾಗೆ ಆಯಿತು. ಆದ್ದರಿಂದ ಈ ಎಚ್ಚರ ಸದಾ ಇರಲಿ. ಆ ಹಗ ಮತ್ತು ಪ್ರಶ್ನೆ ಏನದು? ನಾನೇ ದೇವರು, ನಾನೇ ದೇವರು ಅಂತ ಅಂದದ್ದಕ್ಕೆ ಅಂದ್ರೆ ನಾ ಮಾಡಿದೆ ಅಂದ್ರೆ ನಾನೇ ದೇವರು ಅಂದಂಗಾಯಿತು. ಆದ್ದರಿಂದ ಇದು ಮಹಾನರಕ ಅಂತ ಹೇಳ್ತಾ ಇದ್ದೀರಿ. ನಾನೇ ದೇವರು ಅಂದ್ರೆ ಮಹಾನರಕ ಹೇಗೆ ಅಲ್ವಾ? ಸ್ವಲ್ಪ ಖಾರವಾಗಿ ಹೇಳುತ್ತಾರೆ ವಿಜಯದಾಸರು. ಏನಂತ ಹೇಳ್ತಾರೆ? ದೇವರು ಲಕ್ಷ್ಮೀದೇವಿ ಪಕ್ಕ ಪಕ್ಕದಲ್ಲಿ ಇದ್ದಲ್ಲಿ ಬಿಟ್ಟು ಹೋಗ್ತಾಳಾಕೆ, ಸದಾ ಇರ್ತಾಳೆ. ನಾವು ನಾ ಮಾಡಿದೆ ಅಂದ್ರೆ ದೇವರನ್ನ ಮರೆತು ನಾ ಮಾಡಿದೆ ಅಂದ್ರೆ ಸ್ವತಂತ್ರವಾಗಿ ಮಾಡಿದೆ ಅಂತ ಅರ್ಥ. ಅವಾಗ ಏನಾಯ್ತು? ನಾನೇ ದೇವರು ಅಂದ್ರೆ ಏನಾಯ್ತು? ತಾಯಿ ಗಂಡ ಅಂತಾಯ್ತು. ಲಕ್ಷ್ಮೀ ದೇವಿಗೆ ಯಾರಾದರೂ ಒಬ್ಬ ಬಂದು ನಾನಿನ್ನ ಗಂಡ ಅಂತ ಹೇಳಿದ್ರೆ ಏನು ನರಕ ಆಗ್ಬೇಕಲ್ಲ, ತಮಸ್ಸ ಅಂತ ಹೇಳಿ ನೀವು ಹೋಗ್ತಿರಲ್ಲೋ ಮತ್ತೆ ನಾವು ಮಾಡ್ತಾರಲ್ಲದೆ. ಅದೇ ವಿಜಯದಾಸರು ತೋರಿಸಿದ್ರು ನಿಮಗೆ, ನಾ ಮಾಡಿದೆ ದೇವರನ್ನ ಮರೆತು ಸ್ವಾತಂತ್ರ್ಯ ಆರೋಪ ಪೂರ್ವಕ ಈ ಶಬ್ದಗಳು ನಿಮ್ಮಲ್ಲಿ ಇರಲ್ಲ, ಬರೇ ನಾ ಮಾಡಿದ ಬರ್ತಾ ಇರುತ್ತೆ. ದೇವರನ್ನ ಮರೆತು ಆಡಿದರೆ ಇಷ್ಟು ಘೋರವಾದ ಪಾಪ ಬರುತ್ತಯ್ಯ, ಅದರ ಕಡೆ ಗಮನವೇ ಕೊಡದೆ ನೋಡಿ ವ್ರತ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ನಮ್ ಸರ್ಟಿಫಿಕೇಟ್ ನಾವು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಬುಡದಲ್ಲಿ ಏನು ಕೂತಿದೆ ಅದು ಕಂಪಲ್ಸರಿ ನೋಡಲೇಬೇಕು. ಈ ರೀತಿ ನೀನೇ ಮಾಡಿ ಮಾಡಿಸಿದ್ದು ಎಂಬ ಚಿಂತನೆ ಇಲ್ಲದಿದ್ರೆ ಕೊಚ್ಚಿಕೊಂಡು ಹೋಗ್ತೇವೆ ಎಂಬ ಎಚ್ಚರ ಕಟ್ಟೆಚ್ಚರ ಕೊಟ್ಟು ಪ್ರತಿಯೊಂದು ಕರ್ಮಾನುಷ್ಠಾನದಲ್ಲಿ ಬರಲೇಬೇಕು ಅಂದ್ರೆ ವ್ರತ ಇಲ್ಲ. ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಏನು? ನೀನೇ ಮಾಡಿ ಮಾಡಿಸುವುದು ಎಂಬುದು ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಬರಲೇಬೇಕೆಂಬ ತಿಳುವಳಿಕೆಯೂ ಇಲ್ಲ. ಹೌದಾ? ಇದೆಯಾ? ಇಲ್ಲ. ಅದು ಬಾರದಿದ್ರೆ ಎಲ್ಲ ಹಾಳಾಗಿ ಹೋಗುತ್ತೆ ಎಂಬ ನೆನಪಿದೆಯಾ? ಇಲ್ಲ. ಸೀರಿಯಸ್ನೆಸ್ ಇಲ್ಲ, ಅದರ ಬಗ್ಗೆ ಎಚ್ಚರವೇ ಇಲ್ಲ. ಮೇಲ್ನೋಟದ ಎಲ್ಲಾ ಕರ್ಮಾನುಷ್ಠಾನ ನಡೆದು ಹೋಗ್ತಾ ಇದೆ. ಮತ್ತೆ ನಮ್ದು ಸಾಧನೆ ಅಂತ ಕರೀಬೇಕಾ ಅಂತ ದಾಸರು ಕೇಳ್ತಾರೆ. ನೀವೇ ನಿಮಗೆ ಯಾರು ಉತ್ತರ ಕೊಡೋದು ಬೇಡ, ನಿಮಗೆ ನೀವೇ ಉತ್ತರ ಕೊಟ್ಕೊಳ್ಳಿ. ಅರಣ್ಯಕಾಚರ ಅದೇ ಕೇಳ್ತಾರೆ. ಅದೇ ಹೇಳೋದು, ಜ್ಞಾನಿಗಳಿಗಾಗುತ್ತೆ ನಮಗಾಗಲ್ಲ ಅಂತ ನಮಗ್ಯಾ ಉಪದೇಶ ಕೊಡ್ತಾರೆ? ಇದು ಜ್ಞಾನಿಗಳಿಗೆ ಮಾತ್ರ, ನಮಗಲ್ಲ ಅಂದ್ರೆ ನಮಗೆ ಉಪದೇಶ ಕೊಡಬಾರ್ದು. ಶಾಸ್ತ್ರ ಎಲ್ಲ ನಮಗಾಗಿ ಹೊರಡಬಾರ್ದು, ಪಾಠ ಪ್ರವಚನಕ್ಕೆ ನಾವು ಬರಲೇಬಾರ್ದು. ಜ್ಞಾನಿಗಳ ಮಾತ್ರ ಅವ್ರವ್ರು ಕೇಳ್ಕೊಂಡು ಹೋಗ್ತಾರೆ, ಬರೇ ರಾಮಕೃಷ್ಣ ಅಂತ ಹೇಳ್ತಾ ಇರ್ಬೇಕಷ್ಟೇ. ಹೌದಾನೆ? ಮತ್ತೆ ಯಾರಿಗೆ ಬರೋದು? ನಮಗೆ ಎಲ್ಲ ಶಾಸ್ತ್ರದಲ್ಲಿ ಸ್ಪಷ್ಟ ಹೇಳಿದ್ದಾರೆ, ಹರಿ ಸ್ಮರಣೆ ಬೇಕಪ್ಪ, ಈ ಥರ ಸ್ಮರಣೆ ಬೇಕು ಅಂತ ಆಚಾರ ಸ್ಪಷ್ಟ ಹೇಳುತ್ತಾರೆ. ಗೀತಾ ಭಾಷೆ ಯಾರಿಗೆ ಕೊಟ್ಟದ್ದು? ದೇವತೆಗಳಿಗೆ ಮಾತ್ರ ನಮಗಲ್ವಾ. ಹಾಗಾದ್ರೆ ನಾವು ಗೀತಾ ಭಾಷೆ ಓದಬಾರದು. ಗೀತಾ ಭಾಷೆ ಅಷ್ಟೇ ಹೇಳ್ತಾರೆ ಅವರು. ಬಿಂಬಕ್ರಿಯೆಯ ಏವ ಕ್ರಿಯಾವಾನ್, ಅದು ಯಾಕೆ ನಾವು ಮನಸ್ಸಲ್ಲಿ ಅನುಸಂಧಾನ ಮಾಡಲಿಕ್ಕೋ ಕೇಳಿಬಿಡ್ಲಿಕ್ಕೋ? ಹಾಗಾದ್ರೆ ಅಲ್ಲಿ ಮತ್ತು ಪ್ರಾಬ್ಲಮ್ ಬರುತ್ತೆ. ಇದು ನೆನಪಿಗೆ ಬರ್ತಾ ಇಲ್ಲ ಅಂದ್ರೆ ಕೊಡೋ ನಾವನೇ, ಅವನನ್ನು ಕಾಲು ಹಿಡಿದಿಲ್ಲ. ನಾವು ಏನ್ ಮಾಡ್ತಾ ನಾನೆನೀತೀನಿ ಅಂತ ಹೋಗ್ತೀವಲ್ಲ, ಅದಕ್ಕೆ ಬೀಳತೀವಿ, ಹಲ್ಲು ಮುರಿದು ಸ್ವಾಮಿ ನೀನೇ ಕೊಡಬೇಕು ಅಂತ ಒಂದು ಶರಣಾಗತನಾದರೆ ನಾವು ಭಗವಂತ ನಮಗೆ ಕೊಡುತ್ತಾನೆ. ಈ ಒಳಗಿನ ರಹಸ್ಯವನ್ನ ತಿಳಿಸಿಕೊಡಬೇಕು. ಸ್ಮರಣೆ ಬರಲಿಲ್ಲ, ಸ್ಮರಣೆ ಕೊಟ್ಟವ ಕೊಡಿಸುವವ ಬೇಕಾದರೆ ಚಿಂತನೆ ಮಾಡಿಸುವವ ಅವನೇ. ಅವನ ಈ ಒಂದು ಕ್ರಿಯ ಯಾವಾಗಲೂ ಚಿಂತನೆ ಮಾಡಬೇಕಯ್ಯ, ಇಲ್ಲದಿದ್ರೆ ಸಾಧನೆ ಆಗಲ್ಲ ಎಂಬ ಪ್ರಧಾನ ರಹಸ್ಯದ ಜೊತೆಗೆ ಸ್ಮರಿಸಿ ಧ್ಯಾನಿಸಿ ಸೇವಿಸಿ ಕೊಂಡಾಡಿ ಉಚ್ಚರಿಸಿ ಲಾಲಿಸಿ ನಿನ್ನ ಮಹಿಮೆಯನ್ನು, ಅಂದ್ರೆ ನಿನ್ನ ಮಹಿಮೆಯನ್ನು ಹೇಗೆ ನೀನೇ ಮಾಡಿ ಮಾಡಿಸ್ತಾ ಇದ್ದೀಯ ಎಂಬ ಮಹಿಮೆಯನ್ನು ಚೆನ್ನಾಗಿ ಹೇಳಬೇಕು. ಹೀಗೆ ಹೇಳಿದ್ರು ಹೇಗೆ ಪರಿ ಪರಿ ಬಗೆಯಿಂದ ಪರರಿಗೆ ವರದು ವರದು ಇನ್ನೊಬ್ಬರಿಗೆ ಅರ್ಥ ಆಗುವ ರೀತಿಯಲ್ಲಿ ನೋಡಿ. ಇಡೀ ಭಾಗವತ ತೆಗೀರಿ, ಭಾಗವತ ತೆಗೆದಾಗ ಪ್ರತಿಯೊಂದು ಕಥೆ ತೆಗೀರಿ. ತೆಗೆದರೆ ಅವರು ಸಾಧನೆ ಮಾಡಿದ್ದು ದೇವ ಹೊರಗಿನ ದರ್ಶನ ಕೊಟ್ಟದ್ದೇ ಕಾಣುತ್ತೆ, ಒಳಗೆ ನೋಡಿದರೆ ಅವನೇ ಅವರ ಒಳಗಿದ್ದು ಸಾಧನೆ ಮಾಡಿಸಿದ್ದು ಕಾಣಿಸುತ್ತೆ. ಹಾಗಾದರೆ ಅವನೇ ಸಾಧನೆ ಮಾಡಿಸಿ ಅವರಿದ್ದಕ್ಕಂತೆ ಹೊರಗಿನ ದರ್ಶನ ಕೊಟ್ಟು ಅನುಗ್ರಹ ಮಾಡುತ್ತಾನಲ್ಲ, ಈ ತರ ಅವನೇ ಮಾಡಿ ಮಾಡಿಸೋದು. ಅವನೇ ಸ್ವತಂತ್ರ, ಜೀವ ಅಸ್ವತಂತ್ರ. ಈ ರೀತಿ ಒಂದೇ ಶಬ್ದ ಸ್ವತಂತ್ರ ಅಸ್ವತಂತ್ರಂ ಚ ದ್ವಿಧಂ ದತ್ತಮಿಷ್ಯತೆ ಎಂಬ ಶಬ್ದ ಇಡೀ ಶಾಸ್ತ್ರ ವಿಸ್ತಾರ ವರ್ಣನ ಮಾಡುತ್ತಾ ಇದೆ. ಇದನ್ನ ಇನ್ನೊಬ್ಬರಿಗೆ ಅರ್ಥ ಆಗುವ ರೀತಿಯಲ್ಲಿ ವರದು ವರದು ಅಂದ್ರೆ ಅವರಿಗೆ ಅನುಷ್ಠಾನಕ್ಕೆ ಬರಬೇಕಿನ್ನ ಮಾರನೇ ದಿವಸ ಅಂದ್ರೆ ಕೇಳಿ ಕೇಳಿ ಮಾಡಿ 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 ಮಿಲಿಟರಿಯಲ್ಲಿ ಹೋಗ್ತಾ ಇರ್ತಾರೆ ಎಲ್ಲ ಸೈನಿಕರು. ಹೇಗೆ ಹೋಗ್ತಾರೆ? ತಪ್ಪು ಹೆಜ್ಜೆ ಬೀಳೋದೇ ಇಲ್ಲ, ಬಾಡಿಗೆ ಎಕ್ಸಸೈಸ್ ಆಗ್ಬಿಟ್ಟಿರುತ್ತೆ. ಅವರು ತಪ್ಪು ಹೆಜ್ಜೆ ಹಾಕ್ಬೇಕಂದ್ರೆ ಹೇಗೋ ಇರುತ್ತೆ ಅವರಿಗೆ, ಹಾಗೆ ಡ್ರಿಲ್ ಮಾಡಿರುತ್ತಾರೆ. ಈ ತರ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯ ಮಾಡುವಾಗ ದೇವರ ಸ್ಮರಣೆ, ನೀನೇ ಮಾಡಿ ಮಾಡಿಸ್ತಾ ಇದೆಯಾ, ನೀನೇ ಮಾಡಿ ಮಾಡಿಸ್ತಾ ಇದೆಯಾ ಎಂಬ ಸ್ಮರಣೆ ಡ್ರಿಲ್ ಆಗಿರ್ಬೇಕು. ಎಷ್ಟು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಬರ್ತಾ. ಇದನ್ನ ಸಾಧನೆ ಅಂತ ಕರೀತಾರೆ. ಈ ಸಾಧನೆ ಮಾಡುವ ಬಗೆಯನ್ನ ಪರರಿಗೆ ವರದು ವರದು ಅವರಿಗೆ ಅನುಷ್ಠಾನಕ್ಕೆ ಬರುವ ರೀತಿಯಲ್ಲಿ ಹಿಂದೆ ಬಿದ್ದು ಅರಗಳಿಗೆ ನಿಲ್ಲದಲೇ, ವಿಶೇಷವಾಗಿ ಅರಗಳಿಗೆ ಕೂಡ ಇರಬಾರ್ದಂತೆ ಆಚಾರ ಹೇಳ್ತಾರೆ. ಬಹಳ ಶ್ರಮ ಆಗಿ ಇನ್ನ ತಪ್ಪಿದ್ದಲ್ಲ ಅಂತ ನಿದ್ದೆ ಬರುವುದಾದರೆ ನಿದ್ದೆ ಮಾಡಯ್ಯ, ಇಲ್ಲ ಚೂರಾದ ಶಕ್ತಿ ಇದ್ರೆ ಎಚ್ಚತ್ತು ದೇವರ ಚಿಂತನೆ ಮಾಡು. ನಿಜವಾಗ ನಿನಗೆ ಮಹಾತ್ಮರನ್ನ ವಿದ್ಯಾಮಾನ್ಯರನ್ನ ನೋಡಿದು ಕೊನೇ ಕಾಲದಲ್ಲಿ ಬೆನ್ನು ಬಗ್ಗಿ ಹೋಗಿದೆ, ತಲೆ ಚೂರು ಪುಸ್ತಕ ನೋಡಿದರೆ ತಲೆ ನೋವು ಬರುತ್ತಾ ಇದೆ. ನಾನೇ ಇದ್ದೆ ಕಲಿಮಾರಲ್ಲಿ, ನಾನು ಹೆಚ್ಚು ಕಾಲ ಸಂಬಂಧ ಇಲ್ಲ, ಸ್ವಲ್ಪ ಕಾಲ ಹೊರತಿದ್ದೆ ನಾನು. ಆ ಕಾಲಕ್ಕೆ ಪಾಠಕ್ಕೆ ಚೂರು ಕೂತರೆ ಮಾಡ್ತಾ ಇದ್ರು, 15 ನಿಮಿಷ ಆದ ಕೂಡಲೇ ಸ್ವಲ್ಪ ವಿಶ್ರಾಂತಿ ಮಾಡ್ತೇನೆ. ಆಯ್ತು ಸ್ವಾಮಿ, ಅವರನ್ನ ವಿಶ್ರಾಂತಿ ಮಾಡ್ತಾರಲ್ಲ ಅಂತ ನಾವು ಸ್ಕೂಲ್ ಹುಡುಗರು ತರ ನಾವು ಹೊರಗೆ ಬಂದು ಹೀಗೆ ತಿರುಗಾಡಿ ಸ್ವಲ್ಪ ತಿರುಗಿ ನೋಡೋದಕ್ಕೆ ಎದ್ದು ಕೂತಿರ್ತಾರೆ. 15 ನಿಮಿಷದಲ್ಲಿ ಎದ್ದು ಕೂತಿರ್ತಾರೆ, ಮತ್ತೆ ಪುಸ್ತಕ ನೋಡ್ತಾರಲ್ಲ ಸ್ವಾಮಿ ಅಲ್ಲ, ಸಾಕು ವಿಶ್ರಾಂತಿ ಮತ್ತು ನೋಡಬೇಕು. ಅಂದ್ರೆ ಆ ಗ್ರಂಥ ಅವಲೋಕನ ಮಾಡಲಿಕ್ಕೆ ಎಷ್ಟು ಅಡ್ಡಿ ಇದೋ ಆ ಅಡ್ಡಿ ಹೋಗುವಷ್ಟು ವಿಶ್ರಾಂತಿ ಸಾಕು, ಮಿಕ್ಕದ್ದೆಲ್ಲ ಬೇಡ ಮಾಡಬೇಕು. ಈ ರೀತಿ ಜೀವನದಲ್ಲಿ ಅನುಷ್ಠಾನ ಮಾಡಿ ತೋರಿಸ ಮಹಾನುಭಾವರವರು. ಅದಕ್ಕೆ ಹೇಳ್ತಾರೆ, ಅರಗಳಿಗೆ ನಿಲ್ಲದರೆ ಸರ್ವಾತ್ಮದಿ ಇರದೆ ಗ್ರಹಿಸಿದರೂ ದಣಿಯದು. ಅದಕ್ಕೆ ಹೇಳ್ತಾರೆ ಸರ್ವಾತ್ಮದಿ ಇರದೆ, ಹೇಳ್ತಾರೆ ಸರ್ವ ಆತ್ಮ. ಆತ್ಮ ಶಬ್ದ ತುಂಬಾ ಕಡೆ ಪ್ರಯೋಗ ಆಗುತ್ತೆ ಇಲ್ಲಿ. ಆತ್ಮ ಅಂದ್ರೆ ಮನಸ್ಸು ಅಂತ, ಅಂದ್ರೆ ಎಲ್ಲಾ ಕಡೆ ಮನಸ್ಸು ಇರದಂತೆ ಗ್ರಹಿಸಿದರು, ವಿಶೇಷವಾಗಿ ನಿಗ್ರಹ ಮಾಡಿ ನಿನ್ನನ್ನೇ ಹೊಗಳತ್ತ. ಅರಗಳಿಗೆ ಕೂಡ ಬೇರೆ ಕಡೆ ಮನಸ್ಸು ಹೋಗಬಾರದು, ನಿನ್ನಲ್ಲೇ ಇರಬೇಕು. ಇದನ್ನ ಏಕಾದಶ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ. ಭಾಗವತೋತ್ತಮರು ಅಂದ್ರೆ ಲಕ್ಷಣ ಏನು ಹೇಳ್ತಾರೆ, ಲವ ನಿಮಿಷಾರ್ಧಮಪಿ ದೇವರ ಪದ ಹೇಳ್ತಾರೆ, ಭಗವತ್ ಪದಾರದಿಂದ ಅದು ಲವ ನಿಮಿಷಾರ್ಧಮಪಿ ನಚರತಿ, ದೇವರ ಪಾದದಿಂದ ಅರ್ಧ ನಿಮಿಷವೂ ಕೂಡ ಯಾವ ಮನಸ್ಸು ಇಲ್ಲದೆ ಹೋಗಲ್ಲವೋ ಸರಾ ಇರುತ್ತೋ ಸ ವೈಷ್ಣವಗ್ರ್ಯ, ಅವನು ವೈಷ್ಣವೋತ್ತಮ. ಇನ್ನೊಂದು ಹೇಳುತ್ತಾರೆ ಮತ್ತು ಅಲ್ಲಿ ಕೂಡ ಇಲ್ಲಿ ಯಾರ ಮನಸ್ಸು ದೇವರ ಪಾದವನ್ನು ಬಿಡಲ್ಲವೋ ಅವನು ವೈಷ್ಣವಾಗ್ರಿಯ ಅಂದರು. ಅವಾಗ ನಾವು ಮನಸ್ಸು ಬರುತ್ತೆ, ಓಹೋ ಹಾಗಾದ್ರೆ ನಾನೇನೇಬೇಕು ಅಂದ್ರೆ ಕೂಡ್ಲೆ ಕೊಡ್ತಾರಲ್ಲಿ. ಯಾರ ಮನಸ್ಸನ್ನು ದೇವರ ಪಾದ ಅರ್ಧ ನಿಮಿಷವೂ ಬಿಡಲ್ಲವೋ. ಅರ್ಥ ಆಗಿಲ್ಲ. ನಮ್ಮ ಮನಸ್ಸು ದೇವರ ಪಾದದಲ್ಲಿರಬೇಕಾದ್ರೆ ದೇವರ ಪಾದ ನಮ್ಮ ಮನಸ್ಸಲ್ಲಿ ಬಂದಿರಬೇಕಲ್ಲ. ಅಂದ್ರೆ ನಮ್ಮ ಮನಸ್ಸು ದೇವರ ಪಾದದ ಹತ್ರ ಹೋದದ್ದಕ್ಕೆ ದೇವರ ಪಾದ ನಮ್ಮ ಮನಸ್ಸಿಗೆ ಬಂತ ಅಂದ್ರೆ ದೇವರ ಪಾದ ನಮ್ಮ ಮನಸ್ಸಿಗೆ ಬರಬೇಕು ಅಂತ ಇದ್ದದ್ದಕ್ಕೆ ಮನಸ್ಸಲ್ಲಿಗೆ ಹೋಯಿತು. ದೇವರೇ ಸೆಳೆಯುತ್ತಾರೆ, ಅದನ್ನು ಹೇಳುತ್ತಾರೆ. ಚಿತ್ತ ನಾಮಕ ಯತ್ರ ಯಶಸಿ ತತ್ರ ಗಚ್ಚತಿ ಮೇ ಮನಃ. ಚಿತ್ತ ನಾಮಕನಾಗಿದ್ದು ನೀನೇ ನಿನ್ನ ಪಾದ ಹತ್ರ ಕರ್ಕೊಂಡು ಬರಬೇಕು. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸರ್ವಾತ್ಮದಿ ಇರದೆ ಗ್ರಹಿಸಿದರು. ಈ ರೀತಿಯಲ್ಲಿ ನಿನ್ನ ಚಿಂತನೆಯನ್ನು ಮಾಡಿದ್ರು ಕೂಡ ದಣಿಯಲು ಈ ದೇಹ ಸುಸ್ತೇ ಆಗಲ್ಲಯ್ಯ. ಅಯ್ಯ ನಮ್ಗೆ ಅರ್ಥ ಅದಿಲ್ಲ, ಒಂದು ಗಂಟೆ ಪ್ರವಚನ ಮಾಡಿ ಕೂಡ ಸಾಕಪ್ಪ ಅನಿಸ್ತದೆ, ಇಲ್ಲ ಒಂದು ಗಂಟೆ ಕೇಳಿದ ಮೇಲೆ ಸಾಕಾಚಾರ ನಾಳೆ ಮತ್ತೆ ನೋಡೋಣ ಅಂತ ಬಲ ಕಡೆ ನೋಡ್ತಾ ಇರ್ತೀವಿ. ನಾನೆಲ್ಲಿ ಹೋಗ್ತಾ ಇರೋ ಪಾಪ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಹೇಳ್ತಾ ಇರ್ತಾರೆ ನಮಗೆ ಸಮಯ ಆಯಿತು ಅಂತ ಟೈಮ್ ಕಡೆ ನೋಡಬೇಕಾಗಿಲ್ಲ, ಕೂತವರೇ ನೋಡ್ತಾ ಇರ್ತಾರೆ, ಕೂತವರೇ ನೋಡ್ತಾ ಇರ್ತಾರೆ ಯಾವಾಗ ಬಿಡ್ತಾರ ಅಂತ ನೋಡಿದ ಕೂಡ ಅರ್ಥ ಆಗ್ಬಿಡ್ತಾ ಟೈಮ್ ಆಯಿತು ಅಂತ ಮತ್ತೆ ಟೈಮ್ ಪೀಸ್ ಬೇಕಾಗಿಲ್ಲ ಅಂತ. ಆ ಪರಿಸ್ಥಿತಿ ನನಗೆ ಇಲ್ಲೆಲ್ಲೂ ಕಾಣಿಸಲಿಲ್ಲ. ನಾನು ಎಷ್ಟು ಹೇಳ್ತಾರೆ ಅದೇ ಕೂತಿದ್ದಾರೆ, ಇಲ್ಲಿ ಟೈಮ್ ಪೀಸ್ ಇಲ್ಲ ಅಂತ ಕಾಣುತ್ತೆ. ಹೌದಾದಕ್ಕ ಇಲ್ಲ, ಯಾರು ನೋಡ್ತಾ ಇಲ್ಲ, ಯಾರು ಕೂಡ ಒಳ್ಳೆ ಗ್ರಹಣ ಮಾಡ್ತಾ ಆನಂದ ಪಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಬರಬೇಕು ಅಂದ್ರೆ ಸಂತೋಷ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ದಣಿಯದು ಈ ದೇಹ. ನಮಗೆ ಸ್ವಲ್ಪ ಹಿಡಿದು ದಣಿಯುತ್ತಲ್ಲ ಅಂದ್ರೆ ಹೇಳ್ತಾರೆ ನಿಜವಾದ ಶ್ರೀಹರಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕವಾಗಿ ನಮಗೆ ದೇವರ ಸ್ಮರಣೆ ಬಂದದ್ದೇ ಆದರೆ ಸಂತೋಷ ಜಾಸ್ತಿ ಆಗ್ತಾ ಇರುತ್ತೆ, ಸುಸ್ತೇ ಆಗಲ್ಲ ಅಂದ್ರು. ಅದೇ ಆ ದೊಡ್ಡವರೆಲ್ಲ ಹಗಲು ರಾತ್ರಿ ಭಗವಂತನ ಚಿಂತನೆಯಲ್ಲಿ ಇರಲಿಕ್ಕೆ ರಹಸ್ಯ ಅಲ್ಲೇ ಕೂತಿದೆ. ನಂತರ ಹರಿ ನಿನ್ನ ಚರಿತಕ್ಕೆ ನಮೋ ನಮೋ ಅಂಥ. ಅಂದರೆ ನಿನ್ನ ಚರಿತ್ರೆ ಎಂಥದ್ದು ಅಂದರೆ ನಮ್ಮೊಳಗೆ ನಿಂತು ನಿನ್ನ ಚರಿತ್ರೆ ಅಂದರೆ ನಿನ್ನ ಚರಿತ್ರೆಗೂ ನಿನಗೂ ವ್ಯತ್ಯಾಸ ಇದೆಯಾ? ನಿನ್ನ ಚರಿತ್ರೆ ನಿನ್ನ ಕ್ರಿಯಾ, ನಿನ್ನ ಕ್ರಿಯೆಗೂ ನಿನಗೂ ವ್ಯತ್ಯಾಸ ಇದೆಯಾ? ಅಭಿನ್ನ ಹೌದಲ್ವೋ. ನಿನ್ನ ಚರಿತ್ರೆ ಅಂದರೆ ನೀನೇ. ನಿನ್ನ ಚರಿತ್ರೆಗೆ ನಮೋ ನಮೋ. ನೀನು ಕಾಣಲ್ಲ, ಅಯ್ಯೋ ಕಾಣಲ್ಲ ಅಂದುಕೊಂಡಾಗ ಚರಿತ್ರೆಯ ರೂಪದಲ್ಲಿ ಬರ್ತೀಯ, ನಮ್ಮ ಮನಸ್ಸಲ್ಲಿ ತೋರ್ತೀಯ, ನಮ್ಮಿಂದ ಎಲ್ಲ ಮಾಡಿಸ್ತೀಯ. ನಿನ್ನ ನಾಮ ಅದಕ್ಕೆ ಹೇಳ್ತಾರೆ ನಿನ್ನೆ ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ. ನಾಮದ ಬಲ ಅಂದ್ರೆ ನಾಮದ ರೂಪದಿಂದ ಅವನೇ ಇರ್ತಾನೆ, ನಾಮದ ರೂಪದಿಂದ ಅವನೇ ಇರ್ತಾನೆ. ಆದ್ದರಿಂದ ಆ ನಾಮದ ರೂಪವನ್ನ ಚಿಂತನೆ ಮಾಡುತ್ತಾರೆ. ಹಾಗೆ ಹರಿ ನಿನ್ನ ಚರಿತಕ್ಕೆ ನಮೋ ನಮೋ. ಸುರ ನರ ಉರಗ, ಅಲ್ಲಿ ಸುರ ನರೋಗ ಅಂತ ಬಿದ್ದಿದೆ. ಸುರ ನರ ಉರಗ ಸರ್ವ ಜನರೊಳಗೆ ನಿನ್ನ ಕರುಣಾಪಾಂಗಕ್ಕೆ ಎಣಸಿ ಗುಣಿಸಿದರು. ಸರಿಗಾಣೆ ಎಲ್ಲೆಲ್ಲಿ ಸಂತತ ಅರಿಸಿದರು. ಹೇಳ್ತಾರೆ ದೇವತೆಗಳು ಮನುಷ್ಯರು ಸರ್ಪ ಯಾರ್ಯಾರು ತಗೊಂಡ್ರು ಕೂಡ ನಿನ್ನ ಕರುಣಾಪಾಂಗಕ್ಕೆ, ಕರುಣೆಯಿಂದ ನೋಡುವ ಕೃಪಾದೃಷ್ಟಿ ನೋಟ ಏನಿದೆಯಲ್ಲ ಅದಕ್ಕೆ ಸಮಾನವಾದ್ದು ಎಲ್ಲೂ ಇಲ್ಲ ಹರಿಯೇ. ಅಂದ್ರೆ ಯಾರೂ ನಿನ್ನಂತೆ ಕರುಣಾದೃಷ್ಟಿ ಬೀರಲಾರರು. ಅಂಥ ಕೃಪಾಮೂರ್ತಿ ನೀನು ಹರಿಯೇ. ಅಥವಾ ನಿನ್ನ ಕರುಣಾಪಾಂಗಕ್ಕೆ ಎಣಿಸಿ ಗುಣಿಸಿದರೂ ನಿನ್ನ ಕಡೆಗಣ್ಣಿನ ನೋಟ ಎಂಥದ್ದು ಅಂದ್ರೆ ಎಲ್ಲರನ್ನ ಸಜ್ಜನರನ್ನ ಚೆನ್ನಾಗಿರುವಂತೆ ಮಾಡುತ್ತಾ ಇದೆಯಪ್ಪ. ಸರಿಗಾಣೆ ಎಲ್ಲೆಲ್ಲಿ ಸಂತತ ಅರಸಿದರು. ಇದನ್ನೇ ಆಚಾರ್ಯ ಹೇಳಿದರು, ಎಷ್ಟು ಆರಿಸಿ ನೋಡಿದರೂ ಕೂಡ ನರಸಿಂಹನಿಗೆ ಸಮಾನವಾದ ರಸ ಯಾರು ಇಲ್ಲ ಅಂತ ವಾಯುಸ್ತುತಿಯಲ್ಲಿ ಹರಿವಾಯುಸ್ತುತಿ ನಕಸ್ತುತಿಯಲ್ಲಿ ಹೇಳಿಬಿಡ್ತಾರೆ. ನಿರ್ಮಲ ನಿಸ್ಸಂಗ ಗುರುವ ದೇವರ ದೇವಾ, ಗುರುಕುಲಾಂಬಿನಿ ಚಂದಿರಗೆ ಆಶ್ರಯವಾದ ಅನಂತಾತ್ಮ. ಹೇಳ್ತಾರೆ ನಿರ್ಮಲ, ಈ ಭಗವಂತ ಹೇಗಿದ್ದಾನೆ? ಪರಮ ನಿರ್ಮಲ, ಈತನಿಗೆ ದೋಷವೇ ಇಲ್ಲ. ಅದಕ್ಕೆ ದೇವರಲ್ಲಿ ಚಿಂತನೆ ಮಾಡಬೇಕಾದ ಪ್ರಧಾನ ಗುಣ ಯಾವುದು ಅಂದ್ರೆ ನಮ್ಮಲ್ಲಿ ರೋಗ ಯಾವುದು ದೋಷ, ಆ ದೋಷ ಹೋಗಬೇಕಾದ್ರೆ ದೇವರನ್ನ ದೋಷರಹಿತ ನಿರ್ಮಲ ಮಲರಹಿತ ಅಂತ ಚಿಂತನೆ ಮಾಡಬೇಕು. ಅದಕ್ಕೆ ನಿರ್ಮಲ ಯಾಕೆ ನಿರ್ಮಲ ನಿಸ್ಸಂಗ, ನಿನ್ನಲ್ಲಿ ಮಲ ಬರಲಿಕ್ಕೆ ಆಸ್ಪದವೇ ಇಲ್ಲ. ಯಾಕೆ ಅಂದ್ರೆ ನಿನ್ನಲ್ಲಿ ಅಂಟೇ ಇಲ್ಲ. ನಮ್ಮಲ್ಲಿ ಮಲ ಇದೆ, ಯಾಕೆ ಅಂಟಿದೆ, ಆದ ಕಾರಣ ಆ ಅಂಟು ಹೋಗಬೇಕಾದರೆ ನಮ್ಮಲ್ಲಿ ಅಂಟಿಲ್ಲದ ದೇವರ ಚಿಂತನೆ ಮಾಡಬೇಕು. ನಿಸ್ಸಂಗ ಅಂತ ಚಿಂತನೆ ಮಾಡಿದರೆ ನಿರ್ಮಲರಾಗ್ತೇವೆ. ಗುರುವ ದೇವರ ದೇವ, ಇನ್ನು ಮುಂದೆ ಭಗವಂತನನ್ನ ಗುರುಗಳಿಗೆ ದೇವ, ಹಾಗೆ ಗುರು ಕುಲಾಂಬುದು ಚಂದಿರಗೆ ಆಶ್ರಯವಾದ ಅನಂತಾತ್ಮ ಅಂತ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ನಾಳೆ ನೋಡೋಣ. ಸರಿಯಾಗಿ 5 ಗಂಟೆಗೆ ಸೇರಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಿಸ್ತಾರೆ.